ಪಾರಾಯಣಂ ಮಹಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನ ಸ್ವಲಕ್ಷಣಂ. ಇರೋದು ಭಾರಿ ಚಿಕ್ಕದು, ನಾಲ್ಕೇ ಪುಟ ಇರ್ತಾಗ, ಮೂರುವರೆ ಪುಟ, ಒಂದು ಎರಡು ಮೂರು ನಾಲ್ಕು, ಮೂರುವರೆ ಪುಟ ಇರೋದಷ್ಟೇ ಇದು. ಆದರೆ ಈ ಪ್ರಮಾಣ ಲಕ್ಷಣ ಸ್ವದ್ವಿಧದಲ್ಲಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ ಏನಂತ, ಪ್ರಮಾಣ ಲಕ್ಷಣ ಹೇಗೆ ಅಂತ ಕೇಳಿದರೆ, ತತ್ವಾನಾಂ ಅವಲೋಕಾಯ, ತತ್ವಜ್ಞಾನವನ್ನು ನೋಡೋದಕ್ಕೆ, ಹೇಗೆ ವಸ್ತುಗಳನ್ನು ನೋಡೋದಕ್ಕೆ ಕಣ್ಣು ಬೇಕೋ, ಶಾಸ್ತ್ರದ ಪ್ರಮೇಯಗಳನ್ನು ನೋಡಲಿಕ್ಕೆ ಬರತಕ್ಕಂಥ ಕಣ್ಣು ಅಂದರೆ ಪ್ರಮಾಣ ಲಕ್ಷಣ ಮತ್ತು ಕಥಾಲಕ್ಷಣ ಅಂತ ಹೇಳ್ತಾರೆ. ಪ್ರಮಾಣ ಲಕ್ಷಣ, ಯಾವುದೇ ಒಂದು ವಸ್ತುವನ್ನು ನಾವು ತಿಳಿಬೇಕಾದರೆ ಅದಕ್ಕೊಂದು ಸಾಧನ ಬೇಕು. ಅದಕ್ಕೇನಂತ ಕರೀತಾರೆ, ಅದನ್ನೇ ಪ್ರಮಾಣ ಅಂತ ಹೇಳ್ತಾರೆ. ಪ್ರೂಫ್ ಎಂಬ ಅರ್ಥದಲ್ಲಿ, ಏನು ಪ್ರೂಫ್ ಅಂತ ಹೇಳ್ತೀವಲ್ಲ, ಏನು ಪ್ರಮಾಣ ಅಂದರೆ ಒಂದೇ, ಏನು ಆಧಾರ ಒಂದೇ. ಇಂತಹ ಯಾವುದೇ ಒಂದು ವಿಷಯವನ್ನು ರೂಪದ ಜ್ಞಾನಕ್ಕೆ ಕಣ್ಣು ಇಲ್ಲದ ಹೋದರೆ ರೂಪದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ, ಕಿವಿ ಇಲ್ಲದ ಹೋದರೆ ಶಬ್ದದ ಜ್ಞಾನ ಇಲ್ಲ. ಅದೇ ರೀತಿ ಪ್ರಮಾಣಗಳ ಪರಿಕಲ್ಪನೆಯಿಂದ ಹೋದರೆ ಪ್ರಮೇಯಗಳ ಅರ್ಥ ನಮಗಾಗೋದಿಲ್ಲ. ಯಾವುದೇ ಜನಗಳು ಇವತ್ತು ಆಧುನಿಕರು ಏನೇನೋ ಹುಚ್ಚುಚ್ಚಾಗಿ ಯಾತಕ್ಕೆ ಮಾತಾಡ್ತಾರೆ ಶಾಸ್ತ್ರದ ಬಗ್ಗೆ ಅಂತ ಕೇಳಿದರೆ, ಯಾವುದ್ರ ಬಗ್ಗೆ ಏನು ಮಾತಾಡೋಕ್ಕಂತೂ ಗೊತ್ತಿಲ್ಲ ಅವರಿಗೆ. ಒಬ್ಬ ಕುರುಡ್ರೆಲ್ಲ ರೂಪದ ಬಗ್ಗೆ ಮೀಟಿಂಗ್ ಮಾಡಿದಾಗುತ್ತೆ ಅಷ್ಟೇ, ಒಬ್ಬರು ಕಣ್ಣಿಲ್ಲೇ ಇಲ್ಲ, ರೂಪದ ಬಗ್ಗೆ ಭಾರಿ ದೊಡ್ಡ ಡಿಸ್ಕಷನ್ ಮಾಡಿರಿ ಏನರ್ಥ ಅವರಿಗೆ. ಅದಕ್ಕೆ ಅವ್ರಿಗೆ ಬೇಸಿಕ್ ಕಣ್ಣುಗಳೇ ಇಲ್ಲ ಅಂತ ಹೇಳಿದ ಮೇಲೆ ಅವ್ರಿಗೆ ಪ್ರಮಾಣದ ಕಾನ್ಸೆಪ್ಟೇ ಇಲ್ಲ. ಆಧುನಿಕರೆಲ್ಲ ಶಾಸ್ತ್ರ ವಿಚಾರ ಮಾತಾಡಬೇಕಾದ್ರೆ ಏನು ಗೊತ್ತಿರಬೇಕು, ಎಷ್ಟು ಕೋರ್ಟ್ ಆರ್ಡರ್ ಮಾಡಿದೆ ಎಲ್ಲ ತಪ್ಪು ಗೊತ್ತಿರ್ತಾರೆ, ಸುಮ್ಮನೆ ಅದಕ್ಕೆ ಕೋರ್ಟ್ ಡಿಸಿಷನ್ ಅಂತ ಅಷ್ಟೇ. ಅದು ಸರ್ ಬಾಯಿ ಬಂದ ಬೇಗ ಮನೆಗೆ ಎಷ್ಟು ದುಃಖ ಆದರೂ ಕೂಡ ಹೊರಗಡೆ ಏನು ಹೇಳ್ತಾರೆ, ಅದನ್ನು ಕೋರ್ಟ್ ಡಿಸಿಷನ್ ಒಪ್ಪಬೇಕು ಅಂತ ಹೇಳ್ತಾರೆ. ಅದೇ ರೀತಿಯೇ ಶಾಸ್ತ್ರದ ತೀರ್ಮಾನ ಅಂತ ಕೇಳಿದರೆ, ಅತೀಂದ್ರಿಯ ವಿಧ ಪದಾರ್ಥಗಳ ಬಗ್ಗೆ ಶಾಸ್ತ್ರದ ತೀರ್ಮಾನ ಅಲ್ಟಿಮೇಟ್. ಆ ದೃಷ್ಟಿಯಿಂದನೇ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಪ್ರಮಾಣ, ಮತ್ತು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ವಸ್ತುಗಳನ್ನು ತಿಳ್ಕೊಳ್ಳೋದಕ್ಕೆ ಏನು ಪ್ರಮಾಣ, ಆ ಪ್ರಮಾಣಗಳ ವೈಶಿಷ್ಟ್ಯ ಎಷ್ಟು, ಅವುಗಳ ವ್ಯಾಪ್ತಿ ಎಷ್ಟು. ಪ್ರಮಾಣಗಳು ಒಮ್ಮೊಮ್ಮೆ ತಪ್ಪಾಗತ್ತಲ್ಲ, ಯಾತಕ್ಕೆ ಅಂದರೆ ಅದು ಪ್ರಮಾಣಗಳಲ್ಲಿರ್ತಕ್ಕಂಥ ದೋಷಕ್ಕೆ ಕಾರಣ. ಆ ದೋಷಗಳು ಯಾವುದಾಗಿದ್ದರೆ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನಾವು ಒಂದು ವಿಷಯವನ್ನು ಖಚಿತ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇವತ್ತು ಇದು ಬೇಸಿಕ್ ಟೆಕ್ಸ್ಟ್ ಸರಿಯಾಗಿ ಓದಿಬಿಟ್ರೆ ಲೋಕದಲ್ಲಿ ಎಲ್ಲ ವಿಷಯಗಳು ಸರಿಯಾಗಿ ತಿಳ್ಕೊಳ್ತಕ್ಕಂಥ ಒಂದು ದೃಷ್ಟಿಕೋನ ಡೆವಲಪ್ ಆಗ್ತದೆ. ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರೀತಾರೆ. ಸೈಂಟಿಫಿಕ್ ಮೆಥಡ್ನಲ್ಲಿ ಆ ರೀತಿ ಮಾಡಿದಾಗ ಮಾತ್ರ ಸೈಂಟಿಫಿಕ್ ಫ್ಯಾಕ್ಟ್ಸನ್ನು ಎಸ್ಟಾಬ್ಲಿಷ್ ಮಾಡೋದು. ಇದು ಸ್ಪಿರಿಚುವಲ್ ಮೆಥಡ್, ಇದು ಫಿಲಾಸಾಫಿಕಲ್ ಮೆಥಡ್. ಪ್ರಮಾಣಗಳ ಲಕ್ಷಣ ತಿಳಿಯೋದು ಅಂತ ಹೇಳಿದರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಆದ್ದರಿಂದನೇ ಇದು ಗ್ರಂಥ ಭಾಳ ಚಿಕ್ಕದಾಗಿ ಎಲ್ಲ ವಿಷಯನ ಆಚಾರ ಹೇಳ್ತಾರೆ. ಅದು ಮಂಗಲಾಚರಣೆ ಮಾಡ್ತಾರೆ. ಅಶೇಷ ಗುರುಂ ಈಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಂ ಸ್ವಲಕ್ಷಣಂ. ಅಶೇಷ ಗುರುಂ, ಎಲ್ಲರಿಗೂ ಗುರುವಾದಂತಹ ಅಶೇಷ ಗುರುಂ. ಶೇಷ ಅಂದರೆ ಸ್ವಲ್ಪ, ಅಶೇಷ ಅಂದರೆ ಎಲ್ಲ, ಎಲ್ಲರಿಗೂ ಗುರುವಾದಂತಹ ಈಶೇಷಂ. ವರದೇಶ ವರಪ್ರದಂ ಇದ್ದಾಗೆ ಈಶಾನಾಮಪಿ ಈಶಃ ಈಶೇಷ ತ್ವಂ ಈಶೇಷಂ, ಈಶರಿಗೂ ಈಶನಾದಂತಹ, ಸಮರ್ಥರಲ್ಲೂ ಅತಿ ಸಮರ್ಥನಾದಂತಹ. ಅನಾಮಯಂ, ಆಮಯ ಅಂದರೆ ದೋಷ, ಅನಾಮಯಂ ನಿರ್ದೋಷನಾದಂತಹ ನಾರಾಯಣಂ ನಾರಾಯಣನನ್ನು. ಸಂಪ್ರಣಮ್ಯ ಪ್ರಣಮ್ಯ ನತ್ವ ಪ್ರಣಮ್ಯ ಸಂಪ್ರಣಮ್ಯ ಈ ರೀತಿ ಅರ್ಥ ಮಾಡಬೇಕು. ನತ್ವ ಅಂದರೆ ನಮಸ್ಕರಿಸಿ, ಪ್ರಣಮ್ಯ ಪ್ರಣಾಮೋ ಅಷ್ಟಾಂಗ ಈರಿತ ಪುರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಪ್ರಣಮ್ಯ ಶಬ್ದ ಕಷ್ಟ ಅರ್ಥ. ಸಂಪ್ರಣಮ್ಯ ಅಂತ ಹೇಳಿದರೆ ಏನು, ಇನ್ನೂ ಕೂಡ ಭಕ್ತಿಯಾದಿ ವಿಶೇಷವಾಗಿರತಕ್ಕಂತಹ ಸಾಮಗ್ರಿಗಳ ಸಮೇತ ಮಾಡತಕ್ಕಂಥ ನಮಸ್ಕಾರಕ್ಕೆ ನಮನ ಪ್ರಣಾಮ ಸಂಪ್ರಣಾಮ ಅಂತ ಕರ. ಈ ರೀತಿ ನಾರಾಯಣ ನಮಸ್ಕಾರ ಮಾಡಿಬಿಟ್ಟು ಪ್ರಮಾಣಾನಾಂ ಸ್ವಲಕ್ಷಣಂ ಪ್ರವಕ್ಷ್ಯಾಮಿ, ಪ್ರಮಾಣಾನಾಂ ಸ್ವಲಕ್ಷಣಂ ಪ್ರವಕ್ಷ್ಯಾಮಿ. ಪ್ರಮಾಣಾನಾಂ, ಪ್ರಮಾಣಗಳ ಸ್ವಲಕ್ಷಣಂ, ಸ್ವಲಕ್ಷಣಂ ಲಕ್ಷಣ ಅಂದರೆ ಡೆಫಿನೇಷನ್ ಅಂತ ಅರ್ಥ. ಸ್ವಲಕ್ಷಣಂ ಅಂದ್ರೇನು, ಅತ್ಯಂತ ಖಚಿತವಾದ ಲಕ್ಷಣವನ್ನು. ಪ್ರವಕ್ಷ್ಯಾಮಿ, ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ಚೆನ್ನಾಗಿ ಹೇಳ್ತೇವೆ, ಇದರಿಂದ ಪ್ರಮಾಣ ಲಕ್ಷಣ ಹೇಳೋದು ಕೊಟ್ಟಿದ್ದೇವೆ ಅಂತ ಹೇಳಿ ಮಂಗಲಾಚರಣೆ ಮಾಡಿದೆ. ಇಲ್ಲಿ ಮಂಗಲಾಚರಣೆ ಆಚಾರ್ಯ ಮಾಡಿರೋದ್ರಿಂದಾನೆ ತತ್ವ ಸಂಖ್ಯಾನ ತತ್ವ ವಿವೇಕಗಳಲ್ಲಿ ಪ್ರತ್ಯೇಕ ಮಂಗಲಾಚರಣೆ ಇಲ್ಲದೆ ಹೋದರೂ ಕೂಡ ಮಂಗಲಾಚರಣೆ ಮಾಡಿದ್ದಾರೋ ಇಲ್ವೋ, ಮಾಡಿದ್ದಾರೆ ಅಂತಲೇ ಹೇಳಬೇಕು. ಅದಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟು ಹೇಳಿದ್ದಾರೆ. ಬರೀ ಸ್ವತಂತ್ರ ಅನ್ನೋ ಹೆಸರು ಹೇಳಿದ್ದೇ ಅತ್ಯಂತ ಮಂಗಳ, ಆದ್ದರಿಂದ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ, ನೆನ್ಪಿಟ್ಕೊಂಡಿರಬೇಕು. ಇಲ್ಲೇ ಪ್ರಶ್ನೆ ಹಾಕೊಳ್ಳೋದಿಲ್ಲ, ಮಂಗಲಾಚರಣೆ ಮಾಡಿರೋದ್ರಿಂದ ಪ್ರಶ್ನೆ ಮಾಡಕ್ಕೆ ಹೋಗೋದೇ ಇಲ್ಲ. ಸ್ಪಷ್ಟ ವಾಚ್ಯವಾಗಿ ಮಾಡಿದ್ದಾರೆ, ಅದು ಸೂಚ್ಯವಾಗಿ ಅಲ್ಲಿ ಮಾಡಿದ್ದರೆ ವಾಚ್ಯವಾಗಿ ಇಲ್ಲಿ ಮಾಡಿದ್ದಾರೆ, ಆದ್ದರಿಂದ ಹೇಳೋ ಕಾರಣ ಇಲ್ಲ. ಅಶೇಷ ಗುರುಂ ಈಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಈಗ ಇದಕ್ಕೆ ಟೀಕಾರಾಯರ ಟೀಕಾ, ಅವರು ಮಂಗಲವನ್ನು ಮಾಡ್ತಾ ಇದ್ದಾರೆ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣಂ ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನ್ ಅಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣಂ ಪ್ರಣಮ್ಯ ನಮಸ್ಕರಿಸಿ ಅಲ್ಲೋಗಟ್ಟ ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೆ ಅಂತ ಹೇಳ್ಬೇಕಾದ್ರೆ ಪ್ರಮಾಣ ಪದ್ಧತಿಯನ್ನು ಟೀಕಾರ ಶುರು ಮಾಡೋದು ಪ್ರಣಮ್ಯ ಅಂತಾನೆ ಶುರು ಮಾಡ್ತಾರೆ. ಇಲ್ಲೂ ಕೂಡ ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನ್ ಅಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣಂ. ಅಗಣ್ಯ ಕಲ್ಯಾಣ ಗುಣಾಬ್ಧಿಂ, ಅಗಣ್ಯ ಅನಂತ, ಕಲ್ಯಾಣ ಮಂಗಳಕರವಾದ, ಗುಣ ಗುಣಗಳಿಗೆ, ಅಬ್ಧಿ ಸಮುದ್ರನಾದಂತಹ, ಅನಂತ ಅನಂತ ಮಂಗಳಕರವಾದ ಗುಣಗಳಿಗೆ ಸಮುದ್ರನಾದಂತಹ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಪರಿಪೂರ್ಣ ಗುಣಾರಣವಾಯ ಅಂದರೆ ಒಂದೇ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ, ಪುರುಷೋತ್ತಮನಾದಂತಹ ಅನಂತ ಕಲ್ಯಾಣ ಗುಣಗಳ ಸಮುದ್ರನಾದ ಪುರುಷೋತ್ತಮನಾದ ಶ್ರೀಹರಿಯನ್ನು ಪ್ರಣಮ್ಯ ನಮಸ್ಕರಿಸಿ ಒಂದಾಯ್ತಲ್ಲಿ. ಪೂರ್ಣಬೋಧಾನಪಿ ಗುರೂನ್ ಪ್ರಣಮ್ಯ ಕ್ರಿಯಾಪದ ಮತ್ತೆ ಸೇರಿಸ್ಕೋಬೇಕಾದ್ರೆ ಪೂರ್ಣಬೋಧಾನಪಿ ಗುರೂನ್ ಪ್ರಣಮ್ಯ, ಪೂರ್ಣಬೋಧಾನ್ ಅಪಿ ಪ್ರಣಮ್ಯ ಗುರೂನಪಿ ಪ್ರಣಮ್ಯ. ಪೂರ್ಣಬೋಧರನ್ನ ನಿಮ್ಮದ ಆಚಾರ್ಯರ ನಮಸ್ಕರಿಸಿ, ಗುರೂನ್ ಅಪಿ ಗುರುಗಳನ್ನು ಸಹ ನಮಸ್ಕರಿಸಿ. ಎರಡು ರೀತಿ ಅನ್ವಯ ಅಲ್ಲಿ ಬಂದಾಗೆ ಪೂರ್ಣಬೋಧಾನ್ ಗುರೂನಪಿ ಅಂತ ಒಂದು ರೀತಿ ಅನ್ವಯ, ಅಥವಾ ಪೂರ್ಣಬೋಧಾನ್ ಆಚಾರ್ಯರು ಗುರೂನ್ ಪದ್ಮನಾಭ ತೀರ್ಥರು ಅಕ್ಷೋಪ ತೀರ್ಥರು ಬದಲಾದವರನ್ನ ನಮಸ್ಕರಿಸಿ. ಮಾನಲಕ್ಷಣಂ ವ್ಯಾಕುರ್ವೇ, ಮಾನ ಅಂದ್ರೆ ಒಂದೇ, ಪ್ರಮಾಣ ಅಂದ್ರೆ ಒಂದೇ, ಮಾನಲಕ್ಷಣ ಅಂತ ಹೇಳಿದ್ರು ಒಂದೇ, ಪ್ರಮಾಣ ಲಕ್ಷಣ ಅಂತ ಹೇಳಿದ್ರು ಒಂದೇ. ಪ್ರಮಾಣ ಲಕ್ಷಣಂ ವ್ಯಾಕುರ್ವೇ, ಪ್ರಮಾಣ ಲಕ್ಷಣ ಅನ್ನೋ ಗ್ರಂಥವನ್ನ ವ್ಯಾಕುರ್ವೇ ವ್ಯಾಖ್ಯಾನ ಮಾಡುತ್ತೇವೆ ಅಂತ ತಿಳಿಸಿದ್ರು. ಅದು ಟೀಕೆ ಬರೀತೇವೆ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರೂನ್ ವ್ಯಾಕುರ್ವೇ ಮಾನಲಕ್ಷಣಂ. ಇಲ್ಲೂ ಹಾಗೆ ಆಚಾರ್ಯ ಸಂಪ್ರಣಮ್ಯ ಅಂದರು, ಟೀಕಾರ ಪ್ರಣಮ್ಯ ಅಂತ ಹೇಳಿದರು. ಯಾಕೆ ಆಚಾರ್ಯ ನಮಸ್ಕಾರ ಮಾಡೋ ಶಕ್ತಿ ನಮಗಿಲ್ಲ ಅಂತ. ನಹಿ ಹರಿಂ ಸತತಂ ನನತ್ಯವೋ ನಾನಮತ್ಯಸೋ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ನನು ಸಾಧು ಜನಾನ್ ಸಮಶಿಕ್ಷಯತ್ ಅಂತ ಮಧ್ವಯುಗದಲ್ಲಿ ಹೇಳಬೇಕಾದ್ರೆ ಆಚಾರ್ಯ 3 ವರ್ಷದ ಕೂಸಿದ್ದಾಗ ಏನು ಮಾಡಿದ್ರು, ಅನಂತ ನಮಸ್ಕಾರ ಮಾಡ್ತಾ ಇದ್ರು. ಮತ್ತೆ ಭಟ್ರು ಹೋಗಿ ನೋಡಿದರು, ಆಶ್ಚರ್ಯ ಕೊಟ್ಟು ಎಂಥ ದೃಶ್ಯ ಅಂತ ಕೇಳಿದರೆ ದೇವತೆಗಳೆಲ್ಲ ಭಾರಿ ಭಾರಿ ಸಂತೋಷಪಟ್ಟು ನಮಸ್ಕಾರ ಮಾಡೋದನ್ನು ಹೇಗೆಂದು ಕಲಿಬೇಕು, ಆ ರೀತಿ ಆಚಾರ ಮಾಡ್ತಿದ್ದಾರೆ. ನಮಸ್ಕಾರ ಮನಸ್ಸಿನಲ್ಲಿ ಮಾಡಿದರೆ ಸಾಲದು, ದೇಹದಲ್ಲಿ ಮಾಡಿದರೆ ಸಾಲದು, ಮಾತಿನಲ್ಲಿ ಮಾಡಿದರೆ ಸಾಲದು, ಒಮ್ಮೆ ಮಾಡಿದರೂ ಸಾಲದು, ಯಾವಾಗಲೂ ಮಾಡ್ತಿರಬೇಕು. ಅಂತ ನಮಸ್ಕಾರ ಮಾಡೋದು ಯಾರಿಗೆ ಸಾಧ್ಯ? ಅವರಿಗೊಬ್ಬರೇ. ಅರಾಜ್ಯರಂಥ ಕಾಲದಲ್ಲಿ ಒಂದು ಸರ್ತಿ ನಮಸ್ಕಾರ ಮಾಡದೇ ಇರೋ ಪ್ರಸಂಗನೇ ಅವರಿಗಿಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಆದ್ದರಿಂದ ವಾಯುದೇವರ ನಮಸ್ಕಾರಕ್ಕೂ ಉಳಿದವರು ಮಾಡೋ ನಮಸ್ಕಾರಕ್ಕೂ ಭಾರಿ ವ್ಯತ್ಯಾಸ ಇದೆ. ಆದ್ದರಿಂದ ಅವರು ಬೇರೆತಕ್ಕ ದ್ವಾದಶ ಸ್ತೋತ್ರ ಹೇಳೋದಕ್ಕೂ ಬೇರೆ ಸ್ತೋತ್ರ ಹೇಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ಅವ್ರು ಮಾಡ್ತಕ್ಕಂಥ ಭಕ್ತಿ ಕ್ರಮನೇ ಬೇರೆ. ಆದ್ದರಿಂದಾಗಿನೆ ಆ ಭಕ್ತಿ ಕಂಪೇರ್ ಮಾಡೋದಕ್ಕಾಗದ್ರೆ ಉಳಿದು ಯಾರು ಭಕ್ತಿ ಕೂಡ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ಅವರು ಅತ್ಯಂತ ಭಕ್ತಿಯಿಂದ ಮಾಡಿದಾಗ ಕೆಲಸ ಏನಾಗಬೇಕದು ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ಅತಿ ದೊಡ್ಡವರು ಮಾಡಿದ ಶೋಕಗಳಿಗೆ ಸ್ತೋತ್ರಗಳಿಗೆ ಅದಕ್ಕೆ ಮಹತ್ವ ಆದರೆ ಅವ್ರು ಹೆಚ್ಚು ಭಕ್ತಿಯಿಂದ ಮಾಡಿರ್ತಾರೆ. ಆದ್ದರಿಂದ ಕೆಲಸ ಆಗುತ್ತೆ. ಸಾಮಾನ್ಯರು ವರ್ಡಿಂಗ್ಸ್ ಜಾಸ್ತಿ ಇದ್ದರೂ ಕೂಡ ಭಕ್ತಿ ಕಡಿಮೆ ಇದ್ದರೆ ಏನಾಗೋದಿಲ್ಲ, ಆಗ ಉಪಯೋಗ ಬರೋದಿಲ್ಲ. ಅದಕ್ಕೆ ಸಂಪ್ರಣಮ್ಯ ಅಂತ ಆಚಾರ್ಯ ಹೇಳಪ್ಪ ಮಾತಿಗೆ ವಿಶೇಷ ನಮಸ್ಕಾರ, ಯಾವಾಗಲೂ ನಮಸ್ಕಾರ, ಭಕ್ತಿಪೂರ್ವಕ ನಮಸ್ಕಾರ, ಪರಮಭಕ್ತಿಯಿಂದ ನಮಸ್ಕಾರ, ಮತ್ತು ಗುಣಪೂರ್ಣತ್ವ ಅನುಸಂಧಾನಪೂರ್ವಕ ನಮಸ್ಕಾರ. ಗೊತ್ತಾಯ್ತಾ? ಬರೀ ದೋಷ ದೂರತ್ವ ಗುಣಪೂರ್ಣ ಪೂರ್ಣ ಚಿಂತನೆ ಇಟ್ಕೊಂಡು ಮಾಡೋ ಸಾಮಾನ್ಯನ, ಅದೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಅರ್ಥ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ, ಪುರುಷೋತ್ತಮಂ ಅಂದರೆ ಇನ್ನೊಂದು ಅರ್ಥ, ಪುರುಷೋತ್ತಮಂ ಕ್ಷರಾಕ್ಷರ ಪುರುಷೋತ್ತಮಂ. ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆ ಬಂತಲ್ಲ, ಮಹಾಪ್ರಲಕ್ಷ್ಮಿ ಅಕ್ಷರ ಪುರುಷಳು, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಕ್ಷರ ಪುರುಷರು, ಅವರ ಮೇಲೆ ಪರಮಾತ್ಮ ಇರೋದು ಏನಂತ ಹೇಳಿದ್ರೆ ಅದರಿಗೆ ಪುರುಷೋತ್ತಮ ಅಂತ ಅರ್ಥ ಇಟ್ಕೊಳ್ಬೇಕಾಗ. ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ, ಪೂರ್ಣಬೋಧಾನಪಿ ಗುರುವನ್ ವ್ಯಾಕುರ್ವೇ ಮಾನಲಕ್ಷಣ. ಇನ್ನು ಪೂರ್ಣಬೋಧರಾದ ಗುರುಗಳನ್ನು ಇನ್ನೊಂದು ರೀತಿ ಹೇಳಿದಾಗ, ಗುರುಗಳು ಅಂದರೆ ಹೇಗಿರಬೇಕು? ಪೂರ್ಣಬೋಧರಾಗಿರ್ಬೇಕು. ಗುರುಗಳೇ ಅಲ್ಲ ಅವರು, ಪೂರ್ಣಬೋಧರು ಎಲ್ಲ ತಿಳ್ಕೊಂಡವರು ಗುರುಗಳು. ಎಲ್ಲ ತಿಳ್ಕೊಂಡವರು ಅಂಬೋದಕ್ಕೆ ಎರಡು ಅರ್ಥ. ಎಲ್ಲ ಶಾಸ್ತ್ರ ತಿಳ್ಕೊಂಡಿದ್ರೆ ನಂಬರ್ 1, ಯಾವ ಶಾಸ್ತ್ರ ಡೌಟ್ ಬಂದರೂ ಹೇಳಿಬಿಡ್ತೀನಿ, ಈ ವಿಷಯ ಅವ್ರನ್ನ ಕೇಳಿ, ಈ ವಿಷಯ ಇವ್ರನ್ನ ಕೇಳಿ, ಈ ವಿಷಯ ನಾನು ಹೇಳ್ತೀನಿ ಇಲ್ಲ, ಎಲ್ಲ ವಿಷಯ ಅವರೇ ಹೇಳಿಬಿಡ್ತಾರೆ. ಅದರಿಂದಾಗಿನೇ ಪೂರ್ಣಬೋಧಾನಪಿ ಗುರು. ಅದಕ್ಕೆ ಇನ್ನೊಂದು ಅರ್ಥ, ಯಾವ ವಿಷಯ ಹೇಳ್ತಾರೋ ಅದರಲ್ಲಿ ಪೂರ್ಣ ಜ್ಞಾನ ಇರಬೇಕು. ಫಿಸಿಕ್ಸು ಫಿಸಿಕ್ಸಲ್ಲಿ ಗೊತ್ತಿರಬೇಕು, ಕೆಮಿಸ್ಟ್ರಿ ಕೆಮಿಸ್ಟ್ರಿ ಗೊತ್ತಿರಬೇಕು. ಅದಕ್ಕೆ ಪೂರ್ಣಬೋಧರು ಯಾವ ವಿಷಯವನ್ನು ಉದ್ದೇಶ ಮಾಡಿಕೊಟ್ಟಿರ್ತಾರೋ ಆ ವಿಷಯದಲ್ಲಿ ಪೂರ್ಣ ಜ್ಞಾನ ಹೊಂದಿರತಕ್ಕಂಥವ್ರು. ಪೂರ್ಣ ಜ್ಞಾನ ಹೊಂದಿದ್ದಾರೆ ಅಂದಮೇಲೆ ಏನಿರೋದಿಲ್ಲ ಅವರಿಗೆ, ಸಂಶಯ ಇರೋದಿಲ್ಲ. ಅದಕ್ಕೆ ಸಂಶಯ ಗುರುಗಳ ಲಕ್ಷಣ ಹೇಳಬೇಕಾದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಸಂಶಯ ಸಂಶಯ ಹೆಚ್ಚಿದ ಗುರು ಉಕ್ತೋ ಬನೀಷಿಭಿ. ಗುರುಗಳು ಅಂದರೆ ಯಾರು? ಅವ್ರಿಗೆ ಸಂಶಯ ಇರಬಾರದು, ಪಾರ್ಟ್ ಎ. ಉಳಿದವರ ಸಂಶಯವನ್ನು ತೆಗಿಬೇಕು, ಆಗ ಪಾರ್ಟ್ ಬಿ ಅದು. ಎರಡೂ ಇದ್ರೆ ಪೂರ್ಣ ಗುರುಗಳು. ಪೂರ್ಣಬೋಧಾರಾಗಿರೋದನ್ನು ಆಚಾರ್ಯ ಏನು ಮಾಡ್ತಾರೆ? ಎರಡನ್ನೂ ಮಾಡ್ತಾರೆ. ಆದ್ದರಿಂದಾಗಿನೇ ಪೂರ್ಣಬೋಧಾನ್ ಗುರು ನತ್ವ ಅಪಿನತ್ವ ಗಾಕುರ್ವೆ ಮಾನಲಕ್ಷಣಂ ಪ್ರಮಾಣ ಲಕ್ಷಣವನ್ನ ವ್ಯಾಖ್ಯಾನ ಮಾಡ್ತೇವೆ ಅಂತ ತಿಳಿಸಿ, ಈ ರೀತಿ ಮಾಡಿದಾಗಲೇ ಹರಿಭಕ್ತಿ ಗುರುಭಕ್ತಿ ಎರಡೂ ಬೇಕು ನಮಗೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ, ಅದು ಬರೀ ದೇವರಿಗೆ ಅಷ್ಟೇ ನಮಸ್ಕಾರ ಮಾಡಿ ಅದಕ್ಕೆ ಬಿಡಲಿಲ್ಲ ಅಂತ ಕೇಳಿದರೆ, ಗುರುಭಕ್ತಿ ಇಲ್ಲದವರು ದೇವರಲ್ಲಿ ಭಕ್ತಿ ಪೂರ್ಣ ಬರೋದಿಲ್ಲ. ಆದ್ದರಿಂದ ಗುರುಭಕ್ತಿಯೂ ಮಾಡಬೇಕು ಮತ್ತು ದೇವರಲ್ಲಿ ಭಕ್ತಿಯೂ ಮಾಡಬೇಕು. ದೇವರಲ್ಲಿ ಮೊದಲಾತಕ್ಕೆ ಹೇಳಿದರು ಅಂತ ಕೇಳಿದರೆ, ಸರ್ವೋತ್ತಮನಾದ್ದರಿಂದ ಮೊದಲು ದೇವರ ನಮಸ್ಕಾರ ಅಂತ ಹೇಳಿದರು. ಆಮೇಲೆ ಜೀವೋತ್ತವರು ಮತ್ತು ಉಳಿದ ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಪೂರ್ಣ ಬೋಧಾನಪಿ ಗುರುವನ್ನು ಅಂತ ಹೇಳಿದರು. ಈಗ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಆಚಾರ್ಯ ಬೇರೆ ವಾಕ್ಯ ಕೋಟ್ ಮಾಡ್ತಾರೆ, ಈಶಾ ಇದರಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ಮಾತನ್ನ ಕೋಟ್ ಮಾಡ್ತಾರೆ. ಯಾವುದೇ ಒಂದು ಜ್ಞಾನ ಬರಬೇಕಾದ್ರೆ ನಮಗೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹಿ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾಭಕ್ತಿ, ಯಾರಿಗೆ ದೇವರಲ್ಲಿ ಪರಾಭಕ್ತಿ ಇರಬೇಕು, ಶ್ರೇಷ್ಠ ಅತ್ಯುತ್ತಮ ಭಕ್ತಿ ಇರಬೇಕು. ವಿಷ್ಣುವರ ಅತ್ಯುತ್ತಮತ್ವ ದಖಲ ಗುಣಗಣೇಹಿ ತತ್ರ ಭಕ್ತಿಂ ಗರಿಷ್ಠ ಅದು. ಆಮೇಲೆ ಯಥಾ ದೇವೇ ತಥಾ ಗುರು, ದೇವತೆಗಳಲ್ಲಿ ಯಥಾಯೋಗ್ಯವಾಗಿರಬೇಕು ತಾರತಮ್ಯ ಕ್ರಮದಲ್ಲಿ, ಗುರುಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಇರಬೇಕು. ತಸ್ಯ ಅಂಥವನಿಗೇನೆ ಏತೇ ಕಥಿತಾ ಹಿ ಅರ್ಥಾಹ, ಹೇಳತಕ್ಕಂಥ ಶಾಸ್ತ್ರಾರ್ಥದ ವಿಚಾರ ಇದೆಲ್ಲ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಗುರುಭಕ್ತಿ ಹರಿಭಕ್ತಿ ಇದ್ದವರಿಗೆ ಮಾತ್ರ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಅವನು ಮಹಾತ್ಮ, ಆ ರೀತಿ ಇರೋ ನೇನಂತಕ್ಕೆ ಮಹಾತ್ಮ ಅಂತ ಕರೆ. ತಸ್ಯೈತೆ ಕಥಿತಾ ಹಿ ಅರ್ಥಾಹ ಪ್ರಕಾಶಂತೆ ಮಹಾತ್ಮನಃ. ತಸ್ಯ ಮಹಾತ್ಮನಃ, ಅಥ ಮಹಾತ್ಮನಾದಂತಹ ಹರಿಗುರು ಭಕ್ತರಾದಂಥವನಿಗೆ ಮಾತ್ರ ಗುರುಗಳು ಉಪದೇಶ ಮಾಡ್ತಕ್ಕಂಥ ಶಾಸ್ತ್ರಾರ್ಥ ತಿಳಿಯುತ್ತೆ ಹೊರತು ಬೇರೆಯವರಿಗೆ ತಿಳಿಯೋದಿಲ್ಲ. ನಾಲಿ ರುಚಿ ಇದ್ದವನಿಗೆ ಮಾತ್ರ ರುಚಿ ಜ್ಞಾನ ಬರುತ್ತೆ, ನಾಲಿಗೆ ಸರಿ ಇಲ್ಲದೆ ಹೋದರೆ ಎಷ್ಟು ರುಚಿ ಪದಾರ್ಥ ರುಚಿ ಅಂತ ಅನಿಸೋದಿಲ್ಲ. ಅದೇ ರೀತಿ ಹರಿಗುರುಗಳಲ್ಲಿ ಭಕ್ತಿ ಇಲ್ಲದೆ ಇದ್ದವರಿಗೆ ಶಾಸ್ತ್ರಾರ್ಥ ತಿಳಿಯೋದಿಲ್ಲ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಮತ್ತೆ. ತಸ್ಯೈತೆ ಕಥಿತಾ ಹ್ಯರ್ಥಾಹ, ತಸ್ಯ ಏತೆ ಕಥಿತಾ ಹಿ ಅರ್ಥಾಹ, ಅವನಿಗೆ ಕಥಿತಾ ಹೇಳಿದಂತಹ ಅರ್ಥ ತಿಳಿಯುತ್ತೆ. ಅದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ, ತಸ್ಯೈತೆ ಅಕಥಿತಾ ಹಿ ಅರ್ಥಾಹ, ಗುರುಗಳು ಬಾಯ್ಬಿಟ್ಟು ಹೇಳಿದವರು ಹೊಡೆಯುತ್ತೆ ಅವನಿಗೆ ಅಂತ ಹೇಳಿಬಿಡ್ತಾರೆ. ಹರಿಗುರು ಭಕ್ತಿ ಯಾರಿಗಿರುತ್ತಲ್ಲ ಅವ್ರಿಗೇನಾಗುತ್ತೆ, ಹೆಚ್ಚು ಹೊಸ ವಿಷಯ ಹೊಡೆಯುತ್ತಾದ್ರಿಂದ ಹರಿಗುರು ಭಕ್ತಿ ಬಹಳ ಮುಖ್ಯವಾದದ್ದು. ಇದೆಲ್ಲ ತಿಳಿಸ್ಲಿಕ್ಕೆ ಇದಿಷ್ಟು ಓದಿ ಶ್ಲೋಕ ಓದ ಬಗ್ಗೆ ಇಷ್ಟೆಲ್ಲ ಮನಸ್ಸಲ್ಲಿ ಇರಬೇಕು. ಯಾವುದೋ ಶ್ಲೋಕ ಓದ್ದಾಗ ಓದಿದ್ರಲ್ಲ, ಈ ರೀತಿ ಓದಬೇಕು. ಈಗ ಅದಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾರೆ, ಪ್ರಮಾಣ ಲಕ್ಷಣ ಯಾತಕ್ಕೆ ಬರಿತಾ ಇದ್ದಾರೆ ಆಚಾರ್ಯರು ಮೊದಲ ಟೀಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಹ ಖಲು ಸುಖಮೇವ ಬೇಸ್ಯಾತ್ ದುಃಖ ಮನಾಗಪಿ ಮಾಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವಾತ್. ತತ್ವ ಸಂಖ್ಯಾನ ಬೆರೆಕರ್ಮದ್ದೇನಂತ ಹೇಳಿದ್ರೆ ಆರಂಭದಲ್ಲಿ ಮೋಕ್ಷಣ ಭಗವದ ಜಗದೋದಯಾದಿ ನಿಮಿತ್ತತ್ವೇನ ಪರಮಾತ್ಮ ಅವಶ್ಯಂ ವೇದಿತವ್ಯ ಅಂತ ಹೇಳಿದರು. ಇಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಇಹ ಖಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂ, ಸುಖವೇ ನನಗಾಗಬೇಕು, ಮೇ ನನಗೆ ಸುಖವೇ ಆಗಬೇಕು, ದುಃಖಂ ದುಃಖವು ಮನಾಕ್ ಅಂದರೆ ಸ್ವಲ್ಪ, ಮನಾಕಪಿ ಮನಾಗಪಿ ಸ್ವಲ್ಪ ಕೂಡ, ಮಾಭೂತ್ ಆಗಕೂಡದು, ಇಲ್ಲಿ ನನಗೆ ಸುಖವೇ ಆಗಬೇಕು ಮತ್ತು ದುಃಖ ಸ್ವಲ್ಪ ಕೂಡ ಆಗಬಾರದು ಇತಿ ಎಂಬುದಾಗಿ. ನಿಖಿಲಾಪೇಕ್ಷಿತ ಮೋಕ್ಷಸ್ಯ, ಇಂಥ ಮೋಕ್ಷ ಯಾರು ಬೇಡ ಅಂತಾರೆ, ಸುಖರೇ ಯಾವ ದುಃಖ ಬೇಡ ಯಾರು ಅಂತಾರೆ, ಅದನ್ನು ಬೇಡ ಅಂತಾರೆ. ಅದಕ್ಕೆ ನಿಖಿಲಾಪೇಕ್ಷಿತ ಮೋಕ್ಷಸ್ಯ, ಎಲ್ಲರೂ ಅಪೇಕ್ಷಿಸ್ತಕ್ಕಂಥ ಮೋಕ್ಷಕ್ಕೆ, ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷಕ್ಕೆ. ಅದು ಸಿಗೋದು ಯಾವಾಗ, ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವಾತ್. ಈ ಮೋಕ್ಷ ಸಿಗಬೇಕಾದ್ರೆ ಏನಾಗಬೇಕು, ಅದಕ್ಕೆ ಈಶ್ವರ ಸಾಕ್ಷಾತ್ಕಾರ ಆಗಬೇಕು. ಈಶ್ವರ ಅಂದರೆ ಮತ್ತೆ ಆ ಪ್ರಕಾರ ನಾರಾಯಣ, ನಾರಾಯಣನ ಒಂದು ಸಾಕ್ಷಾತ್ಕಾರ ಅಂದರೆ ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು. ಅಂತರೇಣ ಅಂದರೆ ಅದು ಅವ್ಯಯ, ಅದು ಎಕ್ಸೆಪ್ಟ್ ಅಂತಾರೆ, ಅದು ಬಿಟ್ಟರೆ ವಿನಾ ಅಂತ ಅರ್ಥ, ಅದು ಬಿಟ್ಟರೆ ಏನು ಮಾಡೋದು ಸಂಭವ ಇಲ್ಲೇ ಇಲ್ಲ. ಭಗವತ್ ಸಾಕ್ಷಾತ್ಕಾರದ ಹೊರತು ಎಲ್ಲರೂ ಬಯಸ್ತಕ್ಕಂಥ ಮೋಕ್ಷದ ಪ್ರಾಪ್ತಿ ಅನ್ನೋದು ಸಾಧ್ಯವೇ ಇಲ್ಲ. ಆದ್ದರಿಂದ ತಸ್ಯಚ ಪ್ರಮಾಣಾನಿ ವಿನಾ ಅನುದಯಾತ್, ಅಂಥ ಸಾಕ್ಷಾತ್ಕಾರ ಆಗಬೇಕಾದ್ರೆ ಪ್ರಮಾಣಗಳು ಬೇಕಾಗ, ಪ್ರಮಾಣಗಳಿಲ್ಲದೇನೆ ದೇವ್ರ ಬಗ್ಗೆ ತಿಳಿಯೋದಾಗಲಿ ಅದನ್ನು ನೋಡೋದಾಗಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಮಾಣಾನಾಂಚ ಯಥಾವದ್ ವಿಹಿತಾನಾಮೇವ, ಪ್ರಮಾಣ ರಕ್ಷಣೆ ಯಾತಕ್ಕೆ ಬೇಕು ಅಂದರೆ ಅಲ್ಲಿಗೆ ಎಂಡ್ ಮಾಡಬೇಕಿದೆ. ಪ್ರಮಾಣ ರಕ್ಷಣೆ ಯಾತಕ್ಕೆ ಬೇಕು, ದೇವ್ರು ನೋಡೋದಕ್ಕೆ ನಮಗೊಂದು ಸಾಧನ ಬೇಕೀಗ. ಪ್ರಮಾಣ ತಿಳ್ಕೊಂಡಾಗ ಏನಾಗುತ್ತಾಗ ದೇವ್ರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಸರಿಯಾಗಿ ಮೈಕ್ರೋಸ್ಕೋಪ್ ಹಾಕಿ ಕೊಡ್ತಾರೆ, ಯಾತಕ್ಕೆ ನೋಡು ಬ್ಯಾಕ್ಟೀರಿಯಾ ನೋಡಬೇಕು ನೋಡುವಂತ ಕೊಡ್ತಾರೆ, ದೇವ್ರು ನೋಡಬೇಕು ನೋಡುವಂತ ಕೊಡ್ತಾರೆ, ಅದಿಲ್ಲ ಹೊರ ದೇವ್ರಿಗೆ ಕಾಣ್ತಕ್ಕಾಗೋದಿಲ್ಲ. ಅದು ಪ್ರಮಾಣಗಳ ಜ್ಞಾನ ಬೇಕೀಗ. ಪ್ರಮಾಣ ಅಂತೇಳಿ ಯಾವುದೋ ಪ್ರಮಾಣದಿಂದ ಕೆಲಸ ಆಗೋದಿಲ್ಲ. ಪ್ರಮಾಣಾನಾಂಚ ಯಥಾವತ್ ವಿಧಿತಾರಾವೇವ ತದ್ದೇತುತ್ತ ಉಪಪತ್ತೇಹೆ, ಪ್ರಮಾಣಗಳು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸರ್ ನೋಡಿದ್ಯಾ ಅಂತ ಹೇಳಿದ್ರೆ ಸರಿಯಾಗಿ ನೋಡಿದೆಯಾ ಅಂತ ಕೇಳ್ತಾರೆ, ಸರಿಯಾಗಿ ನೋಡಿದೆಯಾ, ಏನು ತಪ್ಪಿದ್ದಿಲ್ವಾ, ಕ್ಲಿಯರ್ ಆಗಿತ್ತ, ಬೆಳಕ್ಕೆ ಎಷ್ಟಿತ್ತು, ಯಾಕೆಲ್ಲ ಕೋರ್ಟ್ನಲ್ಲಿ ವಿಟ್ನೆಸ್ ಅಂತ ಕರೆದಾಗ ಎಷ್ಟು ಎಕ್ಸಾಮಿನ್ ಮಾಡ್ತಾರೆ, ಅದನ್ನು ಎಷ್ಟು ದೂರದಿಂದ ನೋಡಿದೆ ನೀನೀಗ, ಅಥವಾ ಬೆಳಗಾಗಿತ್ತೋ ರಾತ್ರಿ ಆಗಿತ್ತೋ, ರಾತ್ರಿ ಹ್ಯಾಕ್ ಕಂಡು ರಾತ್ರಿ ಹ್ಯಾಕ್ ಕಾಣಿಸ್ತದೆ ನಿನಗೆ, ಬೆಳೆದಂಗೆ ಇರ್ತಾ ಬೆಳೆದಂಗೆ ಐಡೆಂಟಿಫೈ ಒಳಗೆ ಬರುತ್ತಾ, ಎಷ್ಟು ತಾಳು ಸಿಕ್ಕಾಕೊಬಿಡ್ತಾರೆ ಕೊನೆ ಏನೋ ಹೇಳ್ಬಿಡ್ತಾರೆ, ಇನ್ವ್ಯಾಲಿಡ್ ಸಾಕ್ಷಿ ಅಂತ ಆಗಿಬಿಡುತ್ತೆ. ಅವ್ನು ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ಉತ್ತರ ಕೊಟ್ಟು ಏನು ಮಾಡ್ತಾರಾಗ, ಸುಳ್ಳು ಹೇಳ್ಕೊಟ್ಟಿದ್ರೆ ಹೇಳ್ತಾ ನೋಡಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿಯಲ್ಲಿ ಎಕ್ಸಾಮಿನ್ ಮಾಡಬೇಕು. ಪ್ರಮಾಣಗಳೆಲ್ಲ ಸರಿಯಾದ ಪ್ರಮಾಣಗಳಂತ ಗೊತ್ತಾಗಬೇಕು. ಯಥಾವತ್ ವಿಧಿತಾನಾಮೇವ ತತ್ ಹೇತುತ್ವೋಪತ್ತೇಹೇ. ಹೇತು ಅಂದರೆ ಕಾರಣ. ಯಾವುದಕ್ಕೆ ಕಾರಣ? ಪ್ರಮಾಣಗಳ ಸರಿಯಾದ ಪರಿಜ್ಞಾನಕ್ಕೆ, ಯಥಾವತ್ತಾದ ತಿಳುವಳಿಕೆ ಬೇಕು. ತತ್ಸ್ವರೂಪಂ ಯಥಾವತ್ ಜ್ಞಾಪಯಿತು ಕಾಮೋ ಭಗವಾನ್ ಆಚಾರ್ಯವರ್ಯ. ತತ್ಸ್ವರೂಪಂ, ಪ್ರಮಾಣಗಳ ಸ್ವರೂಪವನ್ನು ಯಥಾವತ್ ಜ್ಞಾಪಯಿತು ಕಾಮ, ಸರಿಯಾಗಿ ತಿಳಿಸೋದಕ್ಕೋಸ್ಕರ ತಿಳಿಸುವ ಬಯಸಿಕೆಯಿಂದ ಆಚಾರ್ಯರು ಭಗವಾನ್ ಆಚಾರ್ಯವರ್ಯ, ಭಗವಾನ್ ಆಚಾರ್ಯವರ್ಯ ಪೂಜ್ಯರಾದಂಥ ಸಿಂಹದ ಆಚಾರ್ಯರು, ಆಚಾರ್ಯರ ವರ್ಯರಂದರೆ ಶ್ರೇಷ್ಠರು, ಆಚಾರ್ಯ ಶ್ರೇಷ್ಠರಾದ ಸಿಂಹದ ಆಚಾರ್ಯರು ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ ಇಷ್ಟದೇವತಾ ನತಿಪೂರ್ವಕಂ ಶ್ರೋತೃ ಸೇಬುಷಿ ಅನುಕೂಲಯಿಷ್ಯನ್ ವಕ್ಷ್ಯಮಾಣಮೇವ ಅಗ್ರೇ ದರ್ಶಯತಿ. ಒಂದೇ ಪ್ಯಾರ ಎಲ್ಲ ವಿಷಯ ಪ್ಯಾಕ್ ಮಾಡಿಬಿಡ್ತಾರೆ. ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ. ಮಂಗಳಾಚರಣೆ ಮೊದಲು ಮಾಡ್ತಾ ಇದ್ದಾರೆ, ಯಾತಕ್ಕೆ ಮಾಡಬೇಕು? ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನ. ಪ್ರಾರಿಪ್ಸಿತ ಗ್ರಂಥ, ಪ್ರಾರಂಭ ಮಾಡಿರ್ತಕ್ಕ ಗ್ರಂಥ ಇದೆಯಲ್ಲ, ಅದಕ್ಕೆ ಅವಿಘ್ನ ಪರಿಸಮಾಪ್ತಿಯಾದಿ, ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದಬೇಕು. ಇದೇ ಮೊದಲಾದಂತಹ ಕಾರಣ ಹೊಂದಿರುವ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ, ಆ ರೀತಿ ಎಲ್ಲಿದೆ ಗ್ರಂಥ ನಿರ್ವಿಘ್ನ ಮುಗಿಯಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು ಅಂತ ಎಲ್ಲಿದೆ ಅಂದರೆ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ. ವಿಗೀತ ಅಂದರೆ ಕಾಂಟ್ರವರ್ಸಿಯಲ್, ಅವಿಗೀತ ನಾನ್ ಕಾಂಟ್ರವರ್ಸಿಯಲ್. ಯಾವುದೇ ಒಬ್ಬ ಸಜ್ಜನ ಮಂಗಳಾಚರಣೆ ಮಾಡೋದನ್ನು ಏನು ಮಾಡಿದ್ದಾನೆ, ಸಹಜವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ವಿವಾದ ಇಲ್ಲ, ವಿವಾದ ಇಲ್ಲದೇ ಇರತಕ್ಕಂಥ ಅಂಶ. ಕಾಂಟ್ರವರ್ಸಿಯಲ್ ಆಗಿದೆ, ಏನು ಮಾಡಬೇಕಾಗ, ಕೆಲವರು ಮಾಡ್ತಾರೆ ಕೆಲವರು ಬಿಡ್ತಾರೆ, ಯೋಚನೆ ಮಾಡಬೇಕಾಗಿತ್ತು. ಅವಿಗಿ ವಿಗಿ ಗೀತ ವಿಗೀತ ಅವಿಗೀತ ಟೋಟಲಿ ಯಾವುದು ರೀತಿಯಿಂದ ಕೂಡ ಎಲ್ಲ ಅಕ್ಸೆಪ್ಟೆಡ್ ಬೈ ಆಲ್. ಅಂತಹ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ, ಶಿಷ್ಟಾಚಾರ ಪರಂಪರ ಮತ್ತು ಆದಿ, ಆದಿ ಅಂದರೆ ಸ್ಮೃತಿಗಳು, ಸ್ಮೃತಿಯಿಂದಾಗಿ ಅನುಮಿತವಾದ ಶ್ರುತಿ, ಸಮಾಪ್ತಿ ಕಾಮೋ ಮಂಗಲ ಮಾಚಾರೇತ ಇತ್ಯಾದಿ ಶ್ರುತಿಗಳು, ಇಷ್ಟೆಲ್ಲ ಆಧಾರ ಇಟ್ಕೊಂಡು ಹೊರಟಿರ್ತಕ್ಕಂಥ ಮಂಗಲಾಚರಣವನ್ನು ಇಷ್ಟ ದೇವತಾ ನತಿಪೂರ್ವಕಂ. ಇಲ್ಲಿ ಮಂಗಳಾಚರಣೆ ಯಾರನ್ನು ಕುರಿತು ಮಾಡಬಹುದು, ಸುಧಾದಲ್ಲಿ ಇಡ್ತಾರೆ. ಮೂರು ರೀತಿಯಲ್ಲಿ ಮಂಗಳಾಚರಣೆ ಮಾಡಬಹುದು, ಮೂರು ದೇವತೆಗಳು ನಮಸ್ಕಾರ ಮಾಡಬಹುದು. ವಿಶಿಷ್ಟ ಇಷ್ಟ ಅಧಿಕೃತ, ವಿಶಿಷ್ಟ ಇಷ್ಟ ಅಧಿಕೃತ. ವಿಶಿಷ್ಟ ಆದರೆ ಸರ್ವೋತ್ತಮ ದೇವತೆ, ಇಷ್ಟ ಆದರೆ ಇಷ್ಟ ದೇವತೆ, ಅಧಿಕೃತ ಆದರೆ ರೆಲೆವೆಂಟ್ ದೇವತೆ. ಭಗವದ್ಗೀತಾಗೆ ಅರ್ಥ ಬರಬೇಕು, ಕೃಷ್ಣ ರೂಪ ಚಿಂತನೆ ಮಾಡೋದು. ರಾಮಾಯಣವನ್ನು ಬರಬೇಕಾದ್ರೆ ರಾಮ ರೂಪ ಚಿಂತನೆ ಮಾಡೋದು. ಅಧಿಕೃತ ಅಂದ್ರೆ ಏನೋ, ಆಗ ಯಾವ ವಿಷಯ ಹೇಳಕೊಟ್ಟಿದ್ದೇವೆ ಅದು ರೆಲೆವೆಂಟ್ ರೂಪ ಯಾವುದೋ ಅದು ಧ್ಯಾನ ಮಾಡೋದು. ಈ ರೀತಿಯಾಗಿ ವ್ಯವಸ್ಥೆ ಉಂಟು. ಇಲ್ಲಿ ಯಾವ ರೂಪ ಸ್ತೋತ್ರ ಮಾಡ್ತಿದ್ದಾರೆ ಈಗ? ಇಷ್ಟ ದೇವತಾ ರತಿಪೂರ್ವಕ, ಆಚಾರ್ಯರಿಗೆ ಅತ್ಯಂತ ಇಷ್ಟ ದೇವರು ಯಾರು? ನಾರಾಯಣ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್, ಸೇಬುಷಿ ಅಂದರೆ ಬುದ್ಧಿ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್, ಶ್ರೋತೃಗಳ ಬುದ್ಧಿಗೆ ಅನುಕೂಲವಾಗಲಿ ಅಂತ ಹೇಳಿ. ಏನು ಅನುಕೂಲ ಆಗೋದು ಅಂದರೆ, ಏನು ಮಾಡ್ತೀರಿ ಅಂತ ಹೇಳಿದರೆ ಅವಾಗ ಅನುಕೂಲ ಆಗುತ್ತೆ. ವಿಷಯ ಕೊಟ್ಟು ಏನು ವಿಷಯ ಏನು ವಿಷಯ ಅಂತ ಬರ್ತಾರೆ, ಪ್ರಾಜೆಕ್ಟ್ ಶುರು ಆಗಿಬಿಟ್ಟಿರುತ್ತೆ, ಪಕ್ಕದಲ್ಲಿ ಏನು ವಿಷಯ ಏನು ವಿಷಯ ಅಂತ ಕೇಳ್ತಾ ಇರ್ತಾರೆ. ಯಾಕೆ ಅದು ಗೊತ್ತಾಗದೊತ್ತು ಏನಾಗಲ್ಲ ಇವರಿಗೆ, ಫಾಲೋ ಮಾಡೋಕ್ಕೆ ವೆಂಟ ಟ್ಯೂನ್ ಆಗೋದಿಲ್ಲ ಅವರು. ವಿಷಯ ಗೊತ್ತಾಗುತ್ತೆ ಅವ್ರು ರಾಯರ ಬಗ್ಗೆನಾ, ಆ ಥರ ಟ್ಯೂನ್ ಆಗ್ತಾರೆ, ತಿಳಿತಾ ಇಲ್ಲ. ಆ ರೀತಿ ಬಸ್ತಂದು ಎಲ್ಲಿಗೆ ಹೋಗ್ತಾರೆ ಅಂತ ಹ್ಯಾಕ್ ಹೇಳ್ತಾರೋ ಆ ರೀತಿಯಲ್ಲಿ ಮಂಗಳಾಚರಣೆ ಮಾಡಿದ್ದೀರಿ ಸರಿನೇ, ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅದು ಗೊತ್ತಾಗಬೇಕಲ್ಲ. ಮಾನಲಕ್ಷಣಂ ಪ್ರಮಾಣಾನಾಂ ಸ್ವಲಕ್ಷಣಂ ಅಂತ ಹೇಳಿದಾಗ ಆ ವಿಷಯ ಕ್ಲಿಯರ್ ಆಗುತ್ತೆ. ಶ್ರೋತೃ ಸೇಬಿಷಿ ಅನುಕೂಲ ಇಷ್ಯನ್ ವಕ್ಷ್ಯಮಾಣಮೇವ ಅಗ್ರೇ ದರ್ಶಯತಿ. ಇದಿಷ್ಟು ಪ್ರಮಾಣ ಲಕ್ಷಣ ಆಚಾರ್ಯರು ಯಾತಕ್ಕೆ ಬರೀತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಇದಿಷ್ಟು ಕೂಡ. ಪ್ರಮಾಣ ಲಕ್ಷಣ ಬೇಕಿಲ್ಲ ಅಂತ ಯಾರು ಅಂದರೆ ಅದು ಏನು ಮಿಸ್ ಮಾಡ್ಕೋತಾರೆ ಅಂತ ಆಯ್ತು. ಕೊನೆಗೆ ಅವರು ದೇವರನ್ನು ನೋಡೋ ಯೋಗ ಕಳ್ಕೊಂಡ್ಬಿಡ್ತಾರೆ, ದೇವ್ರ ನೋಡೋ ಯೋಗ ಕಳ್ಕೊಂಡ್ಬಿಡ್ತಾರೆ, ದೇವ್ರ ನೋಡೋ ಯೋಗ ಕಳ್ಕೊಂಡ್ರೆ ಏನಾಯ್ತು, ಅಲ್ಲಿಗೆ ಮೋಕ್ಷ ಸಿಗದಂತೆ ಆಗ್ಬಿಡುತ್ತೆ. ಆದ್ದರಿಂದ ಪ್ರಮಾಣಗಳ ಪರಿಜ್ಞಾನಕ್ಕೂ ದೇವರನ್ನು ನೋಡೋದಕ್ಕೂ ಎಷ್ಟು ಸಂಬಂಧ ಇದೆ ಮೊದಲು ಯೋಚನೆ ಮಾಡಬೇಕು. ಹೌದು, ಅದೇ ಉದಾಹರಣೆಗೆ ಭಾರಿ ಒಳ್ಳೆ ರೂಪ ಅಂತ ಹೇಳ್ತಾರೆ. ಒಳ್ಳೆ ರೂಪ, ಎಷ್ಟು ಚೆನ್ನಾಗಿದೆ ಸೀನ್ರಿ ಅಂತ ಹೇಳಿದಾಗ ಅವ್ರು ಕಂಡಿರ್ಬೇಕು. ಧೃತರಾಷ್ಟ್ರ ಅನ್ಕೊಂಡಂತೆ, ಕೃಷ್ಣ ಎಂಟರ್ ಆದ ಉದ್ಯೋಗ ಪರ್ವದಲ್ಲಿ ಸಂಧಾನಕ್ಕೆ ಅಂತೇಳಿ ಆ ಸಂಜೆ ಹೇಳ್ತಾ ಇದ್ದಾರೆ ಏನು ನಡೀತದೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಆ ಸಂಜೆ ಎಲ್ಲ ಹೇಳ್ತಾನೆ, ಕೃಷ್ಣ ಬರ್ತಿದ್ದಾರೆ, ಜನ ನೋಡ್ಲಿಕ್ಕೆಲ್ಲ ಮಾಡಿಗಡಿ ಹಚ್ಚಿಬಿಟ್ಟಿದ್ದಾರೆ, ಮನೆಯೊಳಗೆ ಒಬ್ಬರು ಕೂತೆಯಲ್ಲಿ ಎಲ್ಲ ಊರು ಹೊರಗೆ ಇದ್ದಾರೆ ಅಂತ ಹೇಳಿ ತಟ್ಟ ಧೃತರಾಷ್ಟ್ರ ಅನ್ಕೊಂಡು ಅಯ್ಯೋ ನನಗೂ ಕಂಡಿರಬೇಕಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಪ್ರಮಾಣ ಇಲ್ಲದವ್ರು ಏನಾಗೋದಿಲ್ಲ, ಈಗ ದೇವ್ರು ನೋಡೋಕ್ಕಾಗೋದಿಲ್ಲ, ಕೃಷ್ಣ ನೋಡೋ ಅವಕಾಶ ತಪ್ಪೇ ಬಿಡ್ತಲ್ಲ, ದುಃಖ ಪಡ್ತಾರೆ. ಅದು ಮುಂದೆ ಏನು ಮಾಡ್ತಾನೆ ದೇವರು, ಅದಕ್ಕೋಸ್ಕರ ಅದನ್ನು ಕಂಡುಕೊಂಡು ತೋರಿಸ್ಬಿಡ್ತಾರೆ. ಅಂದರೆ ಕಂಡಿರಬೇಕಾಗಿತ್ತು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಡು ಹೇಳ್ತಾರೆ ಕಿವಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ದೇವ್ರು ನೋಡಬೇಕು ಅಂದ್ರೆ ಏನೇಗ, ಪ್ರಮಾಣ ಗೊತ್ತಿರಬೇಕು ಅಂತ ಅರ್ಥ. ಪ್ರಮಾಣಗಳು ದೇವರ ಬಗ್ಗೆ ನಾವು ದೇವರನ್ನ ತಿಳ್ಕೊಳ್ಬೇಕು ಅಂತಿದ್ರೆ ಏನು ಬೇಕೀಗ, ಪ್ರಮಾಣ ಬೇಕೇ ಬೇಕು. ಆ ಪ್ರಮಾಣಗಳನ್ನ ತಿಳಿಸೋದು ಇಲ್ಲಿ ಉದ್ದೇಶ. ಹೇಗೆ ಯಾವ್ಯಾವುದೋ ಪ್ರಮಾಣ ಇದು ಕೊಟ್ಬಿಟ್ರೆ ತಪ್ಪಾಗುತ್ತೆ, ಸರಿಯಾದ ಆಧಾರ ಕೊಡಬೇಕು. ಒಳ್ಳು ಬಿಳಿ ಪದ ಹಾಲು ನೋಡಬೇಕಾಗಿದೆ. ಈಗ ಈ ಕೆಂಪು ಗ್ಲಾಸ್ ಕೊಟ್ಬಿಟ್ಟ ನೋಡ್ತಾ ಇದ್ದಾರೆ, ಏ ಬಿಳಿ ಬಣ್ಣನೇ ಕಾಣ್ತಾ ಇಲ್ಲ ಅವನಿಗೆ, ಕೆಂಪು ಗ್ಲಾಸ್ ಕೊಟ್ಟ ತಕ್ಷಣ ಬಿಳಿ ಬಣ್ಣ ಕಾಣ್ತಾ ಇಲ್ಲ, ಹಾಲು ಕಾಣ್ತಾ ಇದೆ ಬಣ್ಣನೇ ಕಾಣ್ತಾ ಇಲ್ಲ. ಸೊ ಅದು ಎಂಥ ಗ್ಲಾಸ್ ಕಾಣಬೇಕು ಅದಕ್ಕೀಗ, ಅದು ಹಾಲು ಹಾಲು ಕಾಣಬೇಕು, ಬಿಡಿ ಬಣ್ಣನೂ ಕಾಣಬೇಕು, ಆ ರೀತಿ ಇರಬೇಕು. ದುರ್ಯೋಧನ ಕೃಷ್ಣನ್ ನೋಡಿದೆ, ಅವನಿಗೇನು ಬರಲಿಲ್ಲ, ಭಕ್ತಿ ಬರಲೇ ಇಲ್ಲ ಅವನಿಗೆ. ಯಾಕೆ ಕಣ್ಣು ಕಷ್ಟ ಕಣ್ಣು ಮುಚ್ಕೊಂಡ್ಬಿಟ್ಟ ಆ ಕಡೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಮಾಣಗಳನ್ನು ಯಾರು ಓದೋದಿಲ್ಲೋ ಅವ್ರ ಕಣ್ಣು ಮುಚ್ಕೊಂಡು ದೇವ್ರು ನೋಡಕ್ಕೆ ಹೊರಟಾಗಬೇಕು. ಪ್ರಮಾಣ ಓದಿದವರಿಗೆ ಏನು ಗೊತ್ತಾಗುತ್ತೆ, ದೇವರು ತಿಳಿಯಕ್ಕಾಗುತ್ತೆ. ಅದು ಹೇಗೆ ಅಂದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ, ಪ್ರಮಾಣದ ಪರಿಜ್ಞಾನಕ್ಕೂ ದೇವದರ್ಶನಕ್ಕೂ ಏನು ಸಂಬಂಧ ಅಂತ ಹೇಳ್ತಾ ಆ ವಾಕ್ಯ ಸರಿಯಾಗಿ ಓದ್ಕೋಬೇಕು. ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾ ಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ ಈಶ್ವರ ಸಾಕ್ಷಾತ್ಕಾರ ಮಂತರೇಣ ಅಸಂಭವಾತ್ ತಸ್ಯ ಚ ಪ್ರಮಾಣಾನಿ ವಿನಾ ಅನುದಯಾತ್ ಪ್ರಮಾಣಾನಾಂಚ ಯಥಾವತ್ ವಿದಿತಾನಾಮೇವ ತದ್ಧೇತುತ್ವೋಪಪತ್ತೇಹೆ ತತ್ಸ್ವರೂಪಂ ಯಥಾವತ್ ಜ್ಞಾಪಯಿತು ಕಾಮಃ ಭಗವಾನ್ ಆಚಾರ್ಯವರ್ಯಃ ಪ್ರಾರಿಪ್ಸಿತ ಗ್ರಂಥ ವಿಘ್ನ ಪರಿಸಮಾಪ್ತ್ಯಾದಿ ಪ್ರಯೋಜನ ಅವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತ ಇಷ್ಟದೇವತಾರತಿಪೂರ್ವಕಂ ಶ್ರೋತೃಸೇಭುಷೀಂ ಅನುಕೂಲ ಇಷ್ಯನ್ ವಕ್ಷ್ಯಮಾಣಮೇವ ಅಗ್ರೇ ದರ್ಶಯತಿ. ಆಗ ಅದಕ್ಕೆ ಕ್ಲಿಯರಾಗಿ ಏನಂತ ಅರ್ಥ ಆಗುತ್ತೆ. ಅದು ಬಿಡಿಸ್ಬೇಕಾದ್ರೆ ಸರಿಯಾಗಿ ಬಿಡಿಸ್ಬೇಕು, ಒಂದು ಉದ್ದು ಉದ್ದುಕೊಳ್ಳೋಕ್ಕಾಗಲ್ಲ, ದೊಡ್ಡ ವಾಕ್ಯ ಇದು. ಪ್ರಾರಿಪ್ಸಿದ ಗ್ರಂಥ ವಿಜ್ಞಾ ಪರಿಸಮಾಪ್ತಿಯಾದಿ ಪ್ರಯೋಜನ ವಿಗೀತ ಶಿಷ್ಟಾಚಾರ ಪರಂಪರಾದಿ ಪ್ರಾಪ್ತಿ ಇಷ್ಟದೇವತಾರತಿ ಪೂರ್ವಕಂ ಉಸಿರುಗಟ್ಟಿ ಹೋಗ್ಬಿಡುತ್ತೆ. ಏನು ಬಿಡಿಸ್ಬೇಕಾಗ, ಎಲ್ಲೊಂದು ಬಿಡಿಸ್ಬಿಟ್ರೆ ಆವಾಸ ಆಗ್ಬಿಡುತ್ತೆ. ಅದಕ್ಕೇನು ಮಾಡಬೇಕಾಗ, ದಸರಾ ವಸರ ಕೇಳಿದ್ದೀರಲ್ಲ, ದಶರಾ ವಶರ ದಶರಾ ವಶರ ಒಡಗತ್ತಿದ್ದಾರೆ ಗುರುಗಳಿಗೆ ಕಂಡುಬಿಡಿ ಏನು ಓದ್ತಿದ್ದಾರೆ ಇವರು ಅಂತೇಳಿ. ದಶ ರಾಮ ಶರಾಹ ದಶರಾ ವಶರ ಎಲ್ಲೋ ಕಟ್ ಮಾಡಿಬಿಟ್ಟೆ, ಏನಾಯ್ತು ಅಲ್ಲಿಗೀಗ ಅಬದ್ಧ ಆಗಿತ್ತು. ಸರಿಯಾಗಿದೆ ಅದು, ಓದೋ ತಪ್ಪು ಓದ್ತಿದ್ದ. ಅದು ಬಿಡಿಸುವ ಪ್ರಾರಿಪ್ಸಿತ ಗ್ರಂಥ ಅವಿಘ್ನ ಪರಿಸಮಾಪ್ತಿ ಆದಿ ಪ್ರಯೋಜನ ಅವಿಗೀತ ಶಿಷ್ಟ ಆಚಾರ ಪರಂಪರ ಆದಿ ಪ್ರಾಪ್ತ ಇಷ್ಟ ದೇವತಾ ನತಿಪೂರ್ವಕಂ ಎಲ್ಲೂ ಯಾವ ಪದಗಳು ಏನಾಗಬಾರ್ದು, ಅದರಲ್ಲಿ ಪದಗಳು ಮಿಸ್ ಆಗಬಾರದು. ಆ ಪದಗಳು ಎಲ್ಲರೂ ಬಿಡಿಸ್ಬಿಟ್ಟು ತಪ್ಪು ಹೋಗ್ಬಿಡುತ್ತೆ. ಶ್ರೋತೃ ಸೇಬುಷಿ ಅನುಕೂಲ ಇಷ್ಯನ್ ವಕ್ಷ್ಯಮಾಣಮೇವ ಅಗ್ರೇ ಧರಿಸಿ. ಮನೆಯೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ, ಅವಾಗ ಓದಿದ್ದಕ್ಕೆ ಉಪಯೋಗ ಆಗುತ್ತೆ. ಇಲ್ಲವರು ಏನಾಗುತ್ತೆ, ಅಲ್ಲೆಲ್ಲೇ ಮರ್ತೋಗ್ಬಿಡೋದ್ರಿಂದ ಮತ್ತೆ ಉಪಯೋಗ ಬರೋದೇ ಇಲ್ಲ. ನಾರಾಯಣ ಶೈವ ನಮ್ಯತ್ವೋಪಪಾದರಂ. ಕೆಲವು ಇತಿಕಾರ ಆಗಿ ಕೆಲವು ವಿಷಯ ಬರೀತಿದ್ದಾರೆ. ಈಗ ನಾರಾಯಣಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಿ ಅನ್ನೋದಕ್ಕೆ ಕಾರಣ ಕೊಡ್ತಾ ಇದ್ದ ಆಚಾರ್ಯ. ಕೊಟ್ಟಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾರಾಯಣ ಶೈವ ನಮಸ್ಕಾರೇ ಕೋ ಹೇತು ಇತ್ಯತ ಉಕ್ತಂ. ನಾರಾಯಣನಿಗೆ ನಮಸ್ಕಾರ ಮಾಡೋದಕ್ಕೇನು ಕಾರಣ, ಹೇತು ಅಂದ್ರೆ ಏನೋ ಕಾರಣ ಅಂತ ಕೇಳಿದ ತಕ್ಷಣ ಆಚಾರ್ಯ ಉತ್ತರ ಕೊಡ್ತಿದ್ದಾರೆ. ಅಶೇಷ ಗುರುಂ, ಅಶೇಷ ಗುರುಮೀಶೇಷಂ ಇದೆ. ಅಶೇಷ ಗುರುಂ ಸರ್ವಜ್ಞಂ ಗುರುಮಿತಿ ಪಾಠೆ ಸ್ವಾರಸ್ಯ ಅಂದ್ರೆ ಪಾಠಾಂತರ ಇದೆ. ಸರ್ವಜ್ಞಂ ಗುರುಮೀಶೇಷಂ ಅಂತ ಒಂದು ಪಾಠ ಇದೆ. ಅರ್ಥ ಆಯ್ತಾ? ಟೀಕಾರಾಯರೇ ಕೋಟ್ ಮಾಡ್ತಾರೆ. ಅದು ಪಾಠಾಂತರಗಳನ್ನು ನಾವು ಇಲ್ಲ ಅಂತ ಹೇಳಬಾರ್ದು. ನಮ್ಮ ದೊಡ್ಡ ಗಲಾಟೆ ಅದು, ಪಾಠಾಂತರ ಪಾಠ ಅಪ್ಪು ಪಾಠ ಇವು ಪಾಠ ಅಂತ ಹೇಳ್ಬಿಟ್ಟು ಟೀಕಾರಾಯರು ಅಕ್ಸೆಪ್ಟ್ ಮಾಡ್ತಾರೆ. ಪಾಠಾಂತರ ಒಳ್ಳೆ ವ್ಯಾಲಿಡ್, ಏನು ತಪ್ಪಲ್ಲ. ಪಾಠಾಂತರ ಇದ್ರೆ ತಪ್ಪಲ್ಲ, ಅಪಪಾಠ ಇರಬಾರ್ದು. ಅಪಪಾಠಕ್ಕೂ ಪಾಠಾಂತರಕ್ಕೆ ಏನು ವ್ಯತ್ಯಾಸ ಅಂದರೆ, ಡಿಫರೆಂಟ್ ರೀಡಿಂಗ್ ಇದ್ರೆ ಪಾಠಾಂತರ ಅಷ್ಟೇ, ಅದು ಆಪೋಸಿಟ್ ರೀಡಿಂಗ್ ಇದ್ರೆ ಅದು ಅಪಪಾಠ. ಅದು ಅದು ತಪ್ಪರ್ಥ ಕೊಟ್ಟರೆ ಅಪಪಾಠ, ಅದಿರಬಾರ್ದು ಯಾವಾಗಲೂ ಕೂಡ. ತಪ್ಪಾಠ ಇರಬಾರ್ದು. ಆ ಅರ್ಥ ಸರಿಯಾದ ಅರ್ಥ ಕೊಡೋ ಇನ್ನೊಂದು ಪದ ಇದ್ರೆ ಏನು ತಪ್ಪಲ್ಲ. ಅದಕ್ಕೆ ಉಲ್ಲೇಖ ಮಾಡಿ ಸರ್ವಜ್ಞಂ ಗುರುಮಿತಿ ಪಾಠೆ. ಸರ್ವಜ್ಞಂ ಗುರು ಅಂತಕ್ಕಂಥ ಪಾಠ ಇದ್ದಾಗ ಸಾರ್ವಜ್ಞಂ ಗುರುತ್ವಸ್ಯ ಉಪಪಾದಕಂ. ಸಾರ್ವಜ್ಞಂ ಸರ್ವಜ್ಞಂ ಗುರು ಅಂತ ಯಾತಕ್ಕೆ ಹೇಳಿದರು ಅಂದರೆ, ಗುರುತ್ವ ಬರೋದು ಯಾವಾಗ ಸರ್ವಜ್ಞತ್ವ ಇದ್ರೇನೆ ಅಂತ ಹೇಳೋದಕ್ಕೋ ಹೇತುಗರ್ಭವಾದ ಪದ. ಕಿಂಚ ನಾರಾಯಣ ಶೈವ ಅತಿ ಸಮರ್ಥತ್ವೇನ ಇಷ್ಟಪ್ರದಾರ ಸಂಭವಾತ್ ತನ್ನತಿ ರೀತಿ ಭಾವೇನ ಉಕ್ತಂ. ನಾರಾಯಣನಿಗೆ ನಮಸ್ಕಾರ ಯಾತಕ್ಕೆ ಮಾಡಬೇಕು, ಅತಿ ಸಮರ್ಥತ್ವ ಅತ್ಯಂತ ಸಮರ್ಥನಾದವನೇ ಅವನು. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಶ್ಯ ಪ್ರಭಾ ಮತ್ತ ಸರ್ವಂ ಪ್ರವರ್ತತೆ, ನಾರಾಯಣ ಹೇಳ್ತಾನೆ. ಅದು ಅಂಥವ್ನು ಹೇಳಿದ್ರೆ ಏನಾಗುತ್ತೆ ನಮಗಾಗ, ಎಂಥ ವಿಘ್ನ ಬಂದರೂ ಪರಿಹಾರ ಮಾಡಿಬಿಡ್ತಾನೆ. ಅದಕ್ಕೆ ನಾರಾಯಣನನ್ನೇ ನಮಸ್ಕರಿಸ್ತಾ ಇದ್ದಾರೆ. ಅತಿ ಸಮರ್ಥತ್ವ ಇಷ್ಟಪ್ರಧಾನ ಸಂಭವಾತ್ ತನ್ನತಿ ರೀತಿ ಭಾವೇನ ಉಕ್ತಂ ವಿಶೇಷವಿತಿ. ಅವನು ಸರ್ವಜ್ಞನಾಗಿರೋದು, ಅಶೇಷ ಗುರುವಾಗಿರೋದು, ನಾರಾಯಣನಾಗಿರೋದು, ಅವರಿಗೆ ಸಾಮರ್ಥ್ಯವನ್ನು ತೋರಿಸೋದ್ರಿಂದ ನಮಸ್ಕಾರ ಮಾಡ್ತಿದ್ದೇವೆ. ಈಶೇಷವಿತಿ ಅಪಿಚ ರಾಗಾದಿ ದೋಷರಹಿತ ಹಿ ಲೋಕೆ ವಂದ್ಯಾಭವತಿ ನಾರಾಯಣಶ್ಚ ಅಶೇಷ ದೋಷದೂರ ಇತಿ ಸೂಚಯಿತು ಅನಾಮಯಮಿತಿ. ಎಷ್ಟು ಒಂದು ಪ್ರತಿಯೊಂದನ್ನು ಹೇಗೆ ನೋಡಬೇಕು ತೋರಿಸ್ಕೊಡ್ತಾರೆ. ಅನಾಮಯಂ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಅನಾಮಯಂ ಜ್ಞಾನ ಇದೆ, ಅದೇನಾಗಿದೆ ಅವರಿಗೆ ರಾಗಾದಿ ದೋಷಗಳು ಉಂಟು. ಯಾರೋ ಬಂದ ಇವನು ಫೇಲ್ ಮಾಡಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ, ನಮಸ್ಕಾರ ಮಾಡಿ ಆ ಕಡೆ ನೋಡ್ತಾನೆ ಅವನ ನೆತ್ತಕ್ಕೆ. ಇವನು ರಾಗದ್ವೇಷ ಇದೆ, ಈಗ ದ್ವೇಷ ಇದೆ, ನಮಸ್ಕಾರ ಮಾಡಕ್ಕೆ ಹೋಗೋದೇ ಇಲ್ಲ. ಅಥವಾ ವಿನಾಕಾರಣ ಅಯೋಗ್ಯ ಇದ್ದಾನೆ, ಪ್ರೀತಿ ಇದೆ, ನಾವು ಹೇಗೋ ಮಾಡಿದ್ರು ಅವ್ನು ಅಕ್ಸೆಪ್ಟ್ ಮಾಡ್ತಾನೆ. ರಾಗಾದಿ ದೋಷ ಇದ್ದುಬಿಟ್ರೆ ಯಾಣ ಇದ್ರು ಕೂಡ ಅವ್ರಿಗೆ ಏನು ಮಾಡಬಾರ್ದು, ನಮಸ್ಕಾರ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ದೇವರಲ್ಲಿ ಏನಿಲ್ಲ, ಅನಾವಯಂ ದೋಷರಹಿತರಾದ್ದರಿಂದ ಅದು ನಮಸ್ಕಾರ ಮಾಡೋದು ಅತ್ಯಂತ ಯುಕ್ತವಾದದ್ದು. ಇನ್ನೂ ದೊಡ್ಡ ಜ್ಞಾನಿಗಳೇ ಇರಬಹುದು, ಅವ್ರಿಗೆ ಸೂತಕ ಬಂದುಬಿಟ್ಟಿದೆ, ನಮಸ್ಕಾರ ಮಾಡೋಗಿಲ್ಲ ಅವ್ರಿಗೆ. ಏನಿದೆ ಅವ್ರಿಗೀಗ, ಮೈಲಿಗೆ ಇದೆ, ದೋಷ ಇದೆ. ಮತ್ತು ದೇವರಿಗೆ ಏನಾದ್ರು ಬರುತ್ತಾ ಅದು ಅನಾವಯಂ ಅನಾದ್ಯ, ಆ ಹೆಸರೇಡೇ ಮಂಗಲಂ ಭಗವಾನ್ ವಿಷ್ಣು. ಆದ್ದರಿಂದ ದೇವರನ್ನು ನಮಸ್ಕಾರ ಮಾಡೋದಕ್ಕೆ ಕಾಲ ಆಗಿಲ್ಲ, ಏನೇನೂ ಇಲ್ಲ. ಯಾತಕ್ಕೆ? ಪರಿಶುದ್ಧನಾದವಾದ ಯಾವಾಗಲೂ ಮಾಡಬೇಕು ಅಂತ ಅರ್ಥ. ರಾಗ ದೋಷರಹಿತ ಲೋಕೆ ವಂದ್ಯಾ ಭವಂತಿ, ಇವೆಲ್ಲ ಕೋಟಬಲ್ಲೈಸ್ ನೆನಪಿಟ್ಕೊಂಡಿರ್ಬೇಕು. ಯಾರು ನಮಸ್ಕಾರ ಮಾಡಬೇಕು ಅಂದರೆ ರಾಗಾದಿ ದೋಷರಹಿತ ಹಿ ಲೋಕೆ ವಂದ್ಯಾ ಭವಂತಿ. ರಾಗ ಬದಲಾದ ರಾಗ ಅಂದರೆ ಕಾಮ, ರಾಗದ್ವೇಷ ವಿಯುಕ್ತ ಇಸ್ತು ವಿಷಯ ಇಂದ್ರಿಯೇಶ್ಚರತ್ ಭಗವದ್ಗೀತೆಯಲ್ಲಿ ಬರುತ್ತೆ. ರಾಗ ಆದಿ ದೋಷ, ರಾಗ ಶಬ್ದದಿಂದ ದ್ವೇಷ ಇತ್ಯಾದಿ ದೋಷಗಳನ್ನು ಯಾರು ಹೊಂದಿರೋದಿಲ್ವಲ್ಲ ಅವ್ರ ಲೋಕದಲ್ಲಿ ಎಂದ ಏನಾಗ್ತಾರೆ, ವಂದ್ಯರಾಗ್ತಾರೆ. ನಾರಾಯಣಶ್ಚ ಅಶೇಷ ದೋಷ ದೂರ, ನಾರಾಯಣ ಎಂಥವನು ಎಲ್ಲಾ ದೋಷಗಳಿಂದ ದೂರನಾದವರು. ಇತಿ ಸೂಚಯಿತು ಅನಾಮಯಮಿತಿ, ಸೂಚನೆಗೋಸ್ಕರ ಆಚಾರ್ಯ ಏನಂತ ಉಪಯೋಗಿಸಿದ್ದಾರೆ, ಅನಾಮಯಮ್ ಅನ್ನೋ ಪದ ಉಪಯೋಗಿಸಿದ್ದಾರೆ. ಆಮಯ ಪದಂ ದೋಷಾಂತರೂಪ ಲಕ್ಷಣಂ, ಆಮಯ ಶಬ್ದ, ಆಮಯ ಶಬ್ದಕ್ಕೆ ಮುಖ್ಯವಾದ ಅರ್ಥ ರೋಗ ಅಂತರ್ಥ. ಆಮಯ ರೋಗ, ಇಲ್ಲಿ ಆಮಯ ಪದ ಯಾತಕ್ಕೆ ಉಪಯೋಗಿಸಿದ್ರು, ಎಲ್ಲಾ ದೋಷಗಳು ರೋಗದ ದೋಹ ಅನ್ನೋದು ದೇಹದ್ದು, ದೇಹದ ರೋಗದಿಂದ ಹಿಡಿದು ಯಾವ ದೋಷಗಳು ದೇವರಲ್ಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಆಮಯ ಪದವನ್ನು ಇಟ್ಕೊಂಡಿದ್ದಾರೆ. ಪ್ರವೇಕ್ಷಾಭೀತಿ ಉದ್ದೇಶ ವಿಭಾಗ ಪರೀಕ್ಷಾದಿ ಉಪಯೋಗಿ ಸಂಗ್ರಹ ಸಂಗ್ರಹಾಯ ಉಪಸರ್ಗ. ವಕ್ಷ್ಯಾಮಿ ಅಂತ ಅಷ್ಟೇ ಹೇಳದೆ ಪ್ರವಕ್ಷ್ಯಾಮಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಒಂದು ವಿಷಯ ಹೇಳಬೇಕಾದ್ರೆ ಉದ್ದೇಶ ವಿಭಾಗ ಪರೀಕ್ಷಾ ಇದು ಹೇಳೋ ಕ್ರಮ ಇದು. ಉದ್ದೇಶ ಅಂದ್ರೆ ಏನೀಗ ಏನು ವಿಷಯ ಹೇಳ್ತೀರಿ, ಉದ್ದೇಶ ಟೈಟಲ್ ಅದು. ಆಮೇಲೆ ವಿಭಾಗ ಅಂದ್ರೆ ಏನು, ಕ್ಲಾಸಿಫಿಕೇಶನ್. ಪರೀಕ್ಷಾ ಅಂದ್ರೆ ಏನು, ಅನಾಮಯ ಅಂದ್ರೆ ಏನು, ಆಮಯ ದೋಷ ದೂರ ಅಲ್ಲ, ಆಮಯ ಅಂದ್ರೆ ದೋಷ, ಅನಾಮಯ ಅಂದ್ರೆ ದೋಷ ದೂರ. ಅನಾಮಯ ಅಂದ್ರೆ ದೋಷ ದೂರ, ಆಮಯ ಅಂದ್ರೆ ದೋಷ, ಅನಾಮಯ ದೋಷ ದೂರ. ಉದ್ದೇಶ ಎಲ್ಲಿದೆ, ನಾರಾಯಣ ಚ, ನಾರಾಯಣನಾದರೂ ಚ ಶಬ್ದಕ್ಕೆ ಏನರ್ಥ, ಈಗ ಚ ಶಬ್ದ ಅವ್ಯಯ ಅದು ಅಲ್ಲಿ ಎಲ್ಲಿ ಉಪಯೋಗಿಸ್ತಾರೆ ಒಂದು ನೋಡಿದ್ರೆ ಅರ್ಥ ಬೇರೆ ಆಗುತ್ತೆ. ನಾರಾಯಣನಾದರೂ ಏನು ಬೇಕಾಷ್ಟರ ಇದ್ದಾರಲ್ಲ ಕೇಳಿ, ಕೆಲವು ದೋಷ ಇಲ್ಲದೆ ಇದ್ದವರು ಇದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ ಅಂತ ತಿಳ್ಕೊಬೇಡ, ಅಸ್ವಾತಂತ್ರ್ಯ ದೋಷ ಇದೆ. ನಾರಾಯಣನಾದರೂ ಯಾವ ದೋಷ ಇಲ್ಲದೆ ಇದ್ದವರು, ಆದ್ರಿಂದ ಆಯ್ತಾ ನಾ ಮಹಾಲಕ್ಷ್ಮಿ ಕೊನೆಗೆ ಏನು ಹೇಳ್ಬೋದು, ಆಯ್ತು ಎಲ್ಲ ಸರಿ ಇದೆ ನಿಮಗೆ ಕೇಸು, ದೇವ್ರಿಗೆ ಹೇಳಿ ಮಾಡಿಸ್ತೀನಿ ಅನ್ಬೇಕಷ್ಟೆ, ದಾರ ಮಾಡ್ತೇನೆ ಅಂತ ಹೇಳಾಗಿಲ್ಲ, ದೇವ್ರು ಏನು ಮಾಡ್ತಾರೆ ಆಯ್ತು ನಾನೇ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅದು ಆ ಒಂದು ದೋಷ ಮಹಾಲಕ್ಷ್ಮಿಗೆ ಉಂಟಲ್ಲ, ರುಜುಗಳಿಗೆ ಇನ್ನೂ ಕಡಿಮೆ ಆಯ್ತು ಶಕ್ತಿ. ಆ ದೃಷ್ಟಿಯಿಂದ ಯಾವಾಗದ್ದು ಸಮಸ್ತ ದೋಷ ದೂರ ಅಂತ ಹೇಳೋದಕ್ಕೋಸ್ಕರ ನಾರಾಯಣನಾದರೂ ಸಮಸ್ತ ದೋಷ ದೂರನಾದ್ದರಿಂದ ಅದನ್ನು ನಮಸ್ಕಾರ ಮಾಡೋದು ಅತ್ಯಂತ ಯುಕ್ತ ಅಂತ ಅರ್ಥ. ಆಮಯ ಪದಂ ದೋಷಾಂತ ರೂಪ ಲಕ್ಷಣಂ, ಅದರಿಂದ ಏನು ಉತ್ತರ ಕೊಟ್ಟಾಗಾಯಿತು ಅಂದರೆ, ದೋಷ ದೂರರಾಗಿಬಿಟ್ರೆ ಸಾಕು ಅನ್ನೋದಾದರೆ ನೀವು ವೈದ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಅವರು ದೋಷ ದೂರರಲ್ಲ ಅಂತ ಕೇಳಿದರೆ ಕರೆಕ್ಟು. ಎಂಥ ದೋಷ ದೂರರವರು, ಸ್ವಾತಂತ್ರ್ಯ ಬದಲಾದ ಬಿಟ್ಟು ಉಳಿದ ದೋಷ ದೂರರು ಅಷ್ಟೇ. ಆದರೆ ಪರಮಾತ್ಮ ಮಾತ್ರ ಎಂಥವನು, ಅಶೇಷ ದೋಷ ದೂರ, ಅದಕ್ಕೆ ಆತನಿಗೇ ಮಾಡಿದ್ದೇವೆ ಅಂತ ಹೇಳಬೇಕಾಗಿದೆ. ಪ್ರವಕ್ಷಾವಿ ಉದ್ದೇಶ ವಿಭಾಗ ಪರೀಕ್ಷಾದಿ ಉಪಯೋಗಿ ಸಂಗ್ರಹಾಯ ಉಪಸರ್ಗ. ವಕ್ಷ್ಯಾವಿ ಅಂತ ಅಷ್ಟೇ ಹೇಳಿದರೆ ಸುಮ್ಮನೆ ಹೇಳ್ತೇನೆ ಅಂತ ಅರ್ಥ, ಪ್ರವಕ್ಷ್ಯಾವಿ ಅಂತ ಹೇಳಿದರೆ ಎಕ್ಸಾಸ್ಟಿವಾಗಿ ಹೇಳ್ತೀವಿ ಅಂತ ಅರ್ಥ. ಎಕ್ಸಾಸ್ಟಿವಾಗಿ ಹೇಳೋದಂದ್ರೆ ಏನು, ಉದ್ದೇಶ ಅದರ ಕ್ಲಾಸಿಫಿಕೇಶನ್ನು, ಕೇವಲ ಪ್ರಮಾಣ ಅನುಪ್ರಮಾಣದ ಭಾಗ ಮಾಡೋದು, ಆಮೇಲೆ ಪರೀಕ್ಷಾ ಹುಡುದವ್ರು ಏನು ಹೇಳಿದ್ದಾರೆ ಅದು ಸರಿಯಲ್ಲ ಅಂತ ತೋರಿಸ್ಕೊಡೋದು, ಅವಾಗ ಏನಾಗುತ್ತಾಗ ಕನ್ಫರ್ಮ್ ಆಗುತ್ತೆ. ಅದೆಲ್ಲ ಹೇಳೋದಕ್ಕೋಸ್ಕರ ಪ್ರವಕ್ಷ್ಯಾವಿ ಅಂತ ಪ್ರ ಉಪಸರ್ಗ, ಉಪಸರ್ಗವನ್ನಾಗಿ ಪ್ರಿಫಿಕ್ಸ್ ಅಂತಾರಲ್ಲ ಅದೇ, ಅದಕ್ಕೋಸ್ಕರ ಉಪಯೋಗಿಸಿದ್ದಾರೆ. ವಿಭಾಗ ಅಂದರೆ ಕ್ಲಾಸಿಫಿಕೇಶನ್, ಪ್ರಮಾಣ ಎರಡು ವಿಧ, ಕೇವಲ ಪ್ರಮಾಣ ಅನುಪ್ರಮಾಣ ಅಂತ ಹೇಳಿ ಅದು ವಿಭಾಗ ಅಂತ ಕರೀತಾರೆ. ನಹಿ ತದ್ವಿನ ಪ್ರಕೃಷ್ಟ ಲಕ್ಷಣೋಕ್ತಿ ಸ್ಯಾತ್, ಉದ್ದೇಶ ಲಕ್ಷಣ ಪರೀಕ್ಷಾದಿ ಎಲ್ಲವನ್ನು ಹೇಳದೆ ಹೋಗಿಬಿಟ್ರೆ ಪ್ರಕೃಷ್ಟ ಲಕ್ಷಣ ಆಗೋದಿಲ್ಲ, ಅದು ಸಾಮಾನ್ಯ ಲಕ್ಷಣ ಆಗುತ್ತೆ. ಕೆಲವು ದಾರಿ ತೋರಿಸ್ಬೋದು, ಹೀಗೆ ಹೋಗ್ರಿ ಅಂದ್ಬಿಡ್ತಾರೆ ಅಷ್ಟೇ, ಕೆದ್ರೆ ಆಗಲ್ಲ. ಈಗ ಹೋಗ್ರಿ, ಮುಂದೆ ಸರ್ಕಲ್ ಬರುತ್ತೆ, ನಾಲ್ಕು ಕಡೆ ಹೋಗಬೇಕಾಗತ್ತೆ, ನೀವು ಬಲಕ್ಕೆ ಹೋಗ್ಬೇಡ್ರಿ, ಎಡಕ್ಕೆ ಹೋಗ್ಬೇಡ್ರಿ, ಸೀದಾ ಹೋಗ್ರಿ. ಅವಾಗ ಏನಾಯ್ತಾಗ ಕರೆಕ್ಟ್ ಹೇಳ, ಇಲ್ಲ ಅಲ್ಲಿ ಬೇರೆ ಹೋಗ್ಬಿಡ್ತಾರೆ, ಆಮೇಲೆ ಡೌಟ್ ಬರುತ್ತೆ ಇಲ್ಲಿ ಹೋಗ್ಬೇಕಾನೆ ಅಂತ ಹೇಳ್ಬಿಟ್ಟು. ಆ ಹಿಂದೆ ಟ್ರಾಕು ಕೊಡ್ಕತ್ತಿರೋದು ಒಂದೇ ಸಮನೇನೆ, ಕೇಳೋಕ್ಕೆ ಟೈಮ್ ಇಲ್ಲ, ಹಿಂದೆಗೆಲ್ಲ ಮುಂದೆ ಹೋಗ್ಬಿಟ್ಟು ಮತ್ತೆ ಬರಬಂಡಕ್ಕೆ ಬರ್ಬೇಕು, ಮತ್ತೆ ಹೇಳೋ ನೆಕ್ಸ್ಟ್ ಸರಿಯಾಗಿ ಹೇಳ್ಬಿಟ್ಟಿದ್ರೆ ಏನಾಗ್ತದಾಗ, ನಿಶ್ಚಿಂತೆ ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಸರಿಯಾಗಿ ಹೇಳೋದು ಬೇರೆ, ಸುಮ್ಮನೆ ಹೇಳೋದು ಬೇರೆ. ಕೆಲವರು ಸುಮ್ಮನೆ ಹೇಳ್ಬೋದು, ಹೋಗ್ರಿ ಹೋಗ್ರಿ ಅಂದ್ಬಿಡ್ತಾರೆ ಅಷ್ಟೇ, ಎಲ್ಲಿ ಹೋಗ್ಬೇಕು ಅವರು, ಹೋಗ್ರಿ ಹೋಗ್ರಿ ಅಷ್ಟೇ. ಕೆಲವರು ಕರೆಕ್ಟಾಗಿ ಹೇಳಿದ್ರು, ಏನು ಡೌಟ್ ಬರುತ್ತೆ ಕ್ಲಿಯರ್ ಮಾಡ್ಕೊಂಡು ಹೇಳ್ತಾರೆ, ಕೆಲವು ಈ ಕಡೆ ಹೋಗ್ರಿ ಅದು ಹತ್ರ ಆಗುತ್ತೆ ಬಟ್ ರೋಡ್ ಚೆನ್ನಾಗಿಲ್ಲ ಈ ಕಡೆಯಿಂದ ಹೋಗ್ರಿ, ಮತ್ತೆ ಹೇಳ್ತಾರೆ ಅವಾಗ ಇನ್ನೂ ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ ಆ ಕಡೆ ಹೋಗೋದು ನೋಡ್ಬಿಡ್ತಾರೆ, ಯಾಕೆ ಹೋಗಬಾರ್ದು ಅಂದ್ರೆ ಉತ್ತರ ಕೊಟ್ಟಿದ್ದಾರೆ ಆಗಲೇ ಅವರು. ಆ ರೀತಿ ಹೇಳೋದಕ್ಕೆ ಏನಂತ ಹೆಸರು, ಪ್ರವಕ್ಷ್ಯಾಮಿ ಅಂತ ಹೆಸರು. ನಹಿ ತದ್ವಿನ ಪ್ರಕೃಷ್ಟ ಲಕ್ಷಣೋಕ್ತಿ ಹಿ ಶ್ಯಾ, ಪ್ರಕೃಷ್ಟ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಉತ್ಕೃಷ್ಟ ಪ್ರಕೃಷ್ಟ ಎಲ್ಲ ಒಂದೇ, ಉತ್ಕೃಷ್ಟ ಪ್ರಕೃಷ್ಟವಾದ ಲಕ್ಷಣ ಆಗೋದು ಆಗಲೇ ಹೊರತು ಇದ್ರೂ ಆಗೋದಿಲ್ಲ. ಆ ವಿಷಯ ಆಯ್ತು. ಈಗ ಒಂದು ಟೀಕಾರಾಯರು ಇಂಟ್ರಡಕ್ಷನ್ ಕೊಟ್ಟರು, ಅದಾದ್ರೆ ಆಚಾರ್ಯರ ಮಾತಿಗೆ, ಆಚಾರ್ಯರ ಮಾತಿನಿಂದ ಏನು ಹೇಳ್ತಾರೆ ಶುರುವಾಗುತ್ತೆ. ಬಹಳ ಮುಖ್ಯವಾದಂಥ ಅಂಶ, ಲಕ್ಷ್ಯ ಮಾತ್ರ ವ್ಯಾಪಕವೋ ಧರ್ಮೋ ಲಕ್ಷಣಂ. ಇಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೊಡ್ತಾರೆ. ಮೊದಲಿಗೆ ಲಕ್ಷಣ ಹೇಳ್ತೀವಿ, ಪ್ರಮಾಣ ಲಕ್ಷಣ ಹೇಳ್ತೀವಿ ಅಂತ ಹೇಳಿದ್ರಿ, ಲಕ್ಷಣ ಅಂದ್ರೆ ಏನು ಫಸ್ಟು? ಲಕ್ಷಣ ಅಂದ್ರೆ ಡೆಫಿನೇಷನ್ ಅಂತ ಕರೀತಾರೆ, ಡೆಫಿನೇಷನ್ ಅಂದ್ರೆ ಲಕ್ಷಣ. ಲಕ್ಷಣ ಅಂದ್ರೆ ಏನು ಅದೇ ಗೊತ್ತಾಗ್ಬೇಕಲ್ಲ, ಆ ಸರಿಯಾಗಿ ಅರ್ಥ ಮಾಡಬೇಕು. ಈ ಪದಗಳೆಲ್ಲ ಎಲ್ಲಿ ಹೋದ್ರೂ ಬೇಕಿವೆಲ್ಲ ಕೂಡ. ಸುಧಾದಿ ಗ್ರಂಥ ಯಾವ್ದು ಅರ್ಥ ಆಗ್ಬೇಕಾದ್ರೂ ಕೂಡ ಪ್ರಮಾಣ ಲಕ್ಷಣ ಓದಿಬಿಟ್ರೆ ಯಾವ ಗ್ರಂಥ ಬೇಕಾದ್ರೂ ಅರ್ಥ ಆಗುತ್ತೆ. ಇದೊಂದು ಬರದೇ ಹೋದ್ರೆ ಎಷ್ಟು ಹೇಳಿದ್ರು ಗುಳಿಯೋದೆಲ್ಲ ಹೋಗ್ತಾ ಇರುತ್ತೆ ಹಾಗೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಕಷ್ಟಪಡ್ಬೇಕು ಇದಕ್ಕೆ. ಎಷ್ಟು ಕಷ್ಟಪಟ್ರೆ ಎಂದೆಂದು ಇದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಲೈಟಾಗಿ ತಗೊಳ್ಳೋದಕ್ಕೂ ಹೋಗಬಾರ್ದು, ಸೀರಿಯಸ್ ಆಗಿ ಓದಿದರೆ ಯಾವ ಭಾಗ ಬೇಕಾದ್ರೆ ತಿಳಿಯಿ. ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮೋ ಲಕ್ಷಣಂ. ಲಕ್ಷಣ ಅಂತ ಹೇಳಬೇಕೀಗ. ಲಕ್ಷಣ ಅಂದ್ರೆ ಏನು? ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮೋ ಲಕ್ಷಣಂ. ಇವೆಲ್ಲ ಎಷ್ಟು ಡಿಫಿಕಲ್ಟ್ ಆಗುತ್ತೆ ಗೊತ್ತಾಗ ಶಾಸ್ತ್ರ ತಕ್ಷಣನೇ. ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮ, ಎಲ್ಲ ಹೊಸಪದ ಇದ್ದಾಗಿರುತ್ತೆ, ಚಿಕ್ಕ ಪದ ಎಲ್ಲ ಹೊಸವೇ. ಲಕ್ಷ್ಯ ಅದಕ್ಕೆಲ್ಲ ಅರ್ಥ ತಿಳ್ಕೊಂಡ್ರು. ಲಕ್ಷ್ಯ ಅಂದ್ರೆ ಏನು? ಯಶ್ಯ ಲಕ್ಷಣ ಮುಚ್ಚತೆ ತಲ್ಲಕ್ಷ್ಯಂ. ಯಾವುದು ಲಕ್ಷಣವನ್ನು ಹಿಡಿತೇವೋ ಅದಕ್ಕೇನಂತ ಕರೀತಾರೆ ಲಕ್ಷಣ. ಉದಾಹರಣೆಗೆ ಗೋವಿನ ಲಕ್ಷಣ ಹೇಳಬೇಕಾಗಿದೆ. ಮುಂದೆ ಕೆಲಸ ಬರುತ್ತೆ. ಈಗ ಗೋವುಗಳು ನೋಡ್ತಾ ಇದ್ದ ಜನಗಳಾದ್ರೆ ಗೋವು ಹೇಗಿರುತ್ತೆ ಅಂತ ಕೇಳಬೇಕಾದ್ರೆ ಭಾರಿ ಕಷ್ಟ ಹೇಳಬೇಕಾದ್ರೆ. ಗೋವು ಹೇಗಿರುತ್ತೆ ಅಂತ ಪ್ರಶ್ನೆ ಬಂತು. ಲಕ್ಷ್ಯ ಯಾವ್ದು ಈಗ ಗೋವಿ ಲಕ್ಷ್ಯ ಹೇಳಬೇಕಾದ್ರೆ? ಅಲ್ಲ, ಲಕ್ಷ್ಯ ಯಾವುದು? ಲಕ್ಷ್ಯ ಗೋವು, ಗೊತ್ತಾಯ್ತಾ? ಲಕ್ಷ್ಯ ಗೋವು, ಲಕ್ಷಣ ಸ್ನಾಸ್ತಾಧಿಮತ್ವ. ಅದ ಲಕ್ಷ್ಯ ಯಾವುದು? ಲಕ್ಷ್ಯ ಅಂದ್ರೆ ಗೋವು. ಅಲಕ್ಷ್ಯ ಅಂದ್ರೇನೀಗ? ಅಲ್ಲ, ಅಲಕ್ಷ್ಯ ಅಂದ್ರೇನು? ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಲಕ್ಷ್ಯ ಅಂದ್ರೆ ಗೋವು. ಯಾವ್ದು ಲಕ್ಷ್ಯ ಹೇಳ್ತಾರೋ ಲಕ್ಷ್ಯ ಅದು. ಗೋವನ್ನು ಬಿಟ್ಟು ಉಳಿದೆಲ್ಲ ಏನು? ಅಲಕ್ಷ್ಯ. ಅಲಕ್ಷ್ಯ ಅಂದ್ರೇನು? ಥಿಂಗ್ಸ್ ಟು ಬಿ ಎಕ್ಸ್ಕ್ಲೂಡೆಡ್ ಅಂತ ಅರ್ಥ. ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡ್ತೇವೋ ಅಲಕ್ಷ್ಯ ಅದು. ಯಾವ್ದನ್ನ ಹೇಳ್ತೇವೋ ಅದು ಲಕ್ಷ್ಯ ಅದು. ತಿಳಿತಾ? ಲಕ್ಷ್ಯ ಅಲಕ್ಷ್ಯ ಎರಡು ಪದ ಗೊತ್ತಿರಬೇಕು. ಲಕ್ಷ್ಯ ಮಾತ್ರ ವ್ಯಾಪಕ ಧರ್ಮ. ಲಕ್ಷ್ಯದಲ್ಲಿಯೇ ಮಾತ್ರ ಅಂದ್ರೆ ಲಕ್ಷ್ಯದಲ್ಲಿಯೇ ವ್ಯಾಪಕ ಎಲ್ಲಾ ಕಡೆ ಇರತಕ್ಕಂತಹ ಧರ್ಮ ಗುಣವನ್ನ ಲಕ್ಷಣ ಅಂತ ಕರೀತಾರೆ. ಎಲ್ಲಾ ಲಕ್ಷ್ಯಗಳಲ್ಲೂ ಕೂಡ ಇದ್ದೇ ಇರತಕ್ಕಂತಹ ಗುಣವನ್ನ ಏನಂತ ಕರೀತಾರೆ? ಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಗೋವಿನ ಲಕ್ಷಣ ಅಂತ ಹೇಳಿದೆ. ಈಗ ನಾಲ್ಕಾಲಿರೋದು ಗೋ ಅಂದ್ಬಿಟ್ಟ, ಅವಾಗೇನಾಯ್ತು? ನಾಲ್ಕಾಲು ಕೋಣಕ್ಕಿದೆ, ಸಿಂಹಕ್ಕಿದೆ, ಹುಲಿಗಿದೆ, ಗೋ ಅಷ್ಟು ಹೋಗ್ಲೇ ಆಗಲಿಲ್ಲ. ಅದಕ್ಕೇನಂತ ಕರೀತಾರೆ ಗೊತ್ತಾಗ? ಗೋವಿಗಿದೆ ಕರೆಕ್ಟು, ಬೇರೆದಕ್ಕೂ ಇದೆ, ಅದಕ್ಕೆ ಅತಿವ್ಯಾಪ್ತಿ ಅಂತ ಕರೀತಾರೆ. ಅತಿವ್ಯಾಪ್ತಿ ಅಂದ್ರೆ ಲಕ್ಷ್ಯದಲ್ಲೂ ಬಿಟ್ಟು ಅಲಕ್ಷ್ಯಗಳಲ್ಲೂ ಲಕ್ಷಣ ಬಂದ್ರೆ ಅದನ್ನ ಅತಿವ್ಯಾಪ್ತಿ ಅಂತ ಕರೀತಾರೆ. ಇನ್ನೂ ಕೆಲವಿದೆ. ಅವ್ಯಾಪ್ತಿ, ಬಿಳಿ ಬಣ್ಣದ ಗೋವು ಅಂತ ಹೇಳಿಬಿಟ್ಟ. ಬಿಳಿ ಬಣ್ಣದ ಗೋವು, ಕರಿ ಬಣ್ಣದ ಗೋವು ಅಲ್ವೇನಾಗಿದ್ರೆ? ಸೊ ಎಲ್ಲಾ ಲಕ್ಷ್ಯಗಳಲ್ಲೂ ಬರಲಿಲ್ಲ. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಅವ್ಯಾಪ್ತಿ ಅಂತ ಹೇಳ್ತಾರೆ. ಇದು ಅವ್ಯಾಪ್ತಿ, ಅದು ಅತಿವ್ಯಾಪ್ತಿ ಆಯ್ತು. ಆಮೇಲೆ ಇನ್ನೂ ಕೆಲವಿದೆ. ಅಲ್ಲಿ ಒಂದು ಗೊರಸಿರೋದು ಗೋವು ಅಂತ ಹೇಳಿಬಿಟ್ಟ. ಒಂದು ಗೊರಸಿರೋದು ಗೋವು. ಗೋವಿಗೆ ಒಂದು ಗೊರಸಿರಲ್ಲ, ಎಷ್ಟಿರುತ್ತೆ? ಯಾಕೆ ಏನು ಕುದುರೆಗಿರುತ್ತೆ ಒಂದು ಗೊರಸು, ಇದು ಎರಡು ಗೊರಸು ಇರುತ್ತೆ. ಆದ್ರಿಂದ ಏನು ಒಂದು ಗೊರಸು ಇರೋದು ಅದಿಲ್ಲೇ ಇಲ್ಲ, ಲಕ್ಷಣವೇ ಇಲ್ಲ ಅದಕ್ಕೆ. ಆದ್ರಿಂದ ಮೂರು ದೋಷ ಇರಬಾರ್ದು. ಮೂರು ದೋಷ ಇಲ್ಲದೆ ಹೋದಾಗ ಅದಕ್ಕೇನಂತ ಕರೀತಾರೆ? ಸರಿಯಾದ ಲಕ್ಷಣ ಅಂತ ಕರೀತಾರೆ. ಸರಿಯಾದ ಲಕ್ಷಣ ನಮಗೆ ಅವಾಗ ತಿಳಿ ಅಡ್ರೆಸ್ ಕೊಡಬೇಕೀಗ. ಬರೀ ಬೆಂಗಳೂರು ಅಂತ ಕೊಟ್ಟು ಎಲ್ಲಿ ಹುಡುಕು ಬೆಂಗಳೂರು ನೋಡಿಗೀಗ? ಅವಾಗ ಏನು ಹನುಮಂತನಗರ ಅಂತ ಕೊಟ್ಟ, ಏನಾಯ್ತು ಈಗೆಲ್ಲ? ಇವಳು ಎಲ್ಲ ಹೊರಟೋಯ್ತು. ಈಗ ಸೀದಾ ಎಲ್ಲಿಂದ ಬರ್ತಾನೆ? ಹನುಮಂತನಗರಕ್ಕೆ ಬಂದ. ಆಮೇಲೆ ಯಾವ್ದು ಹನುಮಂತ ಎಷ್ಟು ಮನೆಗಳೀಗ? ಅದು ಹೇಳಿ ಎಲ್ಲಿ ಹುಡುಕೋದು ಕೊಡ್ಬೇಕು ಅವ್ರಿಗೆ. ಯಾವುದೊಂದು ರೋಡ್ ಹೇಳಿದ, ಮೇನ್ ರೋಡ್ ಅಂತ ಹೇಳಿದ, 50 feet ಅವ ಒಂದು ಜಾಗ ಸಿಕ್ತೀಗ, ಅದರಲ್ಲಿ ಹುಡುಕ್ಬೇಕಲ್ಲ. ಮತ್ತೆ ಈಗ ಯಾವ್ದು ಕ್ರಾಸ್ ಹೇಳಿದ, ಇನ್ನೂ ಕ್ಲಿಯರ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕೀಗ? ಮನೆ ನಂಬರ್ ಹೇಳಿದ, ಅಲ್ಲಿಗೆ ಪೂರ್ತಿ ಕ್ಲಿಯರ್ ಆಯ್ತು. ಅಲ್ಲಿಗೆ ಏನಾಯ್ತು? ಕಾರ ಇನ್ನೊಂದ್ ಮನೆಗೆ ಹೋಗಿ ಬರೋದು ಕರೆಕ್ಟ್, ಅಲ್ಲಿಗೆ ಹೋಗ್ತಾರೆ. ಅಡ್ರೆಸ್ ಬರೆಯೋದು ಅಂದ್ರೆ ಲಕ್ಷಣ ಕೊಡೋದು ಅಂದ್ರೆ ಒಂದೇ ಕಳೀತಾ. ಈಗ ಲಕ್ಷ ಗೋವಿನ ಲಕ್ಷಣ ಕೊಡೋದು ಅಂದ್ರೆ ಏನು? ನೋಡಿದ ತಕ್ಷಣ ಗೋವು ಅಂತ ಗೊತ್ತಾಗಬೇಕು. ಅದು ಇಲ್ಲದ ಹೋದ್ರೆ ಲಕ್ಷ ಹೇಳಿ ಪ್ರಯೋಜನ ಇಲ್ಲ. ಸೊ ಅಡ್ರೆಸ್ ನಾವೆಲ್ಲ ಮಾತಾಡ್ಬೇಕಾದ್ರೆ ಸಾಮಾನ್ಯ ಉಪಯೋಗ ಪದಗಳಲ್ಲಿ ಏನಿರುತ್ತೆ ಅಂಥದ್ದೇ ಲಕ್ಷಣ. ಕೆಲವು ಪದ ಇರುತ್ತೆ ಲಕ್ಷಣ ಆಗಿರೋದಿಲ್ಲ, ಸುಮ್ಮನೆ ಟೆಂಪರರಿ ಹೇಳ್ತಾರೆ, ಅದು ಉಪಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಯಾರೋ ದೊಡ್ಡ ಸಭೆಯಲ್ಲಿ ಕೂತಿರ್ತಾರೆ, ಅವ್ರು ಕರಿಬೇಕಾಗಿದೆ. ಈಗ ಅಲ್ಲಿ ಕೆಂಪು ಶಾಲು ಹೊತ್ಕೊಂಡು ಕರ್ಕೊಂಬ ಅಂತ ಕರೀತಾರೆ. ಇವನೋ ಕರ್ಕೊಂಡ್ಬಿಡ್ತಾರೆ, ಆಮೇಲೆ ಹೋಗೋದು ಕೆಂಪು ಶಾಲು ತೆಗೆದುಬಿಟ್ಟಿರ್ತಾರೆ. ಮುಗಿದೋಯ್ತು, ಹುಡುಕಿದ್ದೆ ಹುಡುಕಿದ್ದೆ ಮತ್ತೆ ಅದೇ ಅದು ಎಂಥ ಲಕ್ಷಣ ಹೇಳಿದ್ದ? ಅದನ್ನ ಟೆಂಪರರಿ ಲಕ್ಷಣ. ಅಡ್ರೆಸ್ ಹೇಳಿದೆ, ಪರ್ಮನೆಂಟ್ ಅಡ್ರೆಸ್, ಟೆಂಪರರಿ ಅಡ್ರೆಸ್ ಇರುತ್ತೆ. ಆ ಥರ ಅಡ್ರೆಸ್ ಕೊಟ್ಟೆ, ಬಸ್ ಸ್ಟ್ಯಾಂಡ್ ಹನುಮಂತಗರ ಅಂತ ಕೊಟ್ಟು ಏನು ಹುಡುಕ್ಬೇಕು ಇವನು? ಬಸ್ ಸ್ಟ್ಯಾಂಡ್ ಹನುಮಂತಗರ ಅಂತ ಕೊಟ್ಟರೆ 20 ಅಲ್ಲೇ ನಿಂತಿರ್ಬೇಕು, ನಿಂತಿರೋದಿಲ್ಲ. ಅವು ಈಗ ಹೇಳ್ಬೋದು 10 ಗಂಟೆಗೆ ಹೊರ ಸಿಗ್ತಾರೆ ನೋಡಿ, ಅಲ್ಲಿ ಸಿಗ್ತಾರೆ ಅಂತಲೇ ಕರೆಕ್ಟ್. ಅದು ಟೈಮ್ ಬೌಂಡ್. ಇದು ಹಾಗಲ್ಲ, ನ್ಯಾಚುರಲ್ ಲಕ್ಷಣ ಹೇಗಿರುತ್ತಿದ್ದು? ಗೋವಿನ ಲಕ್ಷಣ ಹಿಡಿದ ಮೇಲೆ ಯಾವಾಗ ನೋಡಿದ್ರು ಗೋವೇ ಅದು, ಗೊತ್ತಾಯ್ತಾ? ಅದಕ್ಕೆ ಪರ್ಮನೆಂಟ್ ಅಡ್ರೆಸ್ಗೆ ಹೋದ್ರೆ ಸಿಗಲೇಬೇಕು. ಟೆಂಪರರಿ ಅಡ್ರೆಸ್ಗೆ ಅದು ಏನಾಗುತ್ತೆ? ಈಗ ಚೇಂಜ್ ಆಫ್ ಅಡ್ರೆಸ್ ಮಾಡಿದ್ರೆ ಮುಗಿದೋಯ್ತು. ಅದಕ್ಕೋಸ್ಕರ ಯಾವ ಖಚಿತವಾದ ಲಕ್ಷಣ ಹೇಳಬೇಕಾದ್ರೆ ಎಂಥ ಲಕ್ಷಣ ಹೇಳಬೇಕು ಅದೆಲ್ಲ ತಿಳ್ಕೊಂಡಿರ್ಬೇಕು. ಯಾವುದು? ಅಲ್ಲ ಅಲ್ಲ, ಮೂರು ಇರಬಾರ್ದು ಅಂತ ಹೇಳ್ತಾರೆ. ಮೂರು ಇರಬಾರ್ದು ದೋಷಗಳು: ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು ಅಸಂಭವ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ ಮೂರು ದೋಷಗಳು, ಫ್ಯಾಲಿಸೀಸ್ ಆಫ್ ಡೆಫಿನೇಷನ್ ಅಂತ ಕರೀತಾರೆ. ಮೂರು ಇಲ್ಲದ ಹೋದಾಗ ಏನಾಗುತ್ತದೆ? ಕರೆಕ್ಟ್ ಲಕ್ಷಣ ಆಗುತ್ತೆ. ಅದೆಲ್ಲ ಹೇಳೋದು ಒಂದೇ, ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮ ಲಕ್ಷಣ. ಲಕ್ಷ್ಯ ಮಾತ್ರ ವ್ಯಾಪಕ, ಎಲ್ಲ ಲಕ್ಷ್ಯಗಳಲ್ಲೂ ನಿಯಮೇನ ಕಂಡು ಬರತಕ್ಕಂತಹ ಒಂದು ಧರ್ಮವನ್ನು ಏನಂತ ಕರೀತಾರೆ? ಲಕ್ಷಣ ಅಂತ ಕರೀತಾರೆ. ದೃಷ್ಟಾಂತ ತದುಕ್ತಿ ಶಬ್ದ ವ್ಯವಹಾರಾರ್ಥ. ಅದರಿಂದ ಉಪಯೋಗ ಏನು ಗೊತ್ತಾ? ಶಬ್ದ ಮುಂದೆ ಮೊದಲು ಗೋ ಅಂದ್ರೆ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಗೋ ಅಂತ ಹೇಳ್ಬಿಟ್ರೆ ಸಾಕು, ಅರ್ಥ ಆಗಿಬಿಡುತ್ತೆ. ಸಿಂಹ ಅಂದ್ರೆ ಅರ್ಥ ಆಗಿಬಿಡುತ್ತೆ. ಇಲ್ಲದ ಹೋದ್ರೆ ಬಾಲ ಇದ್ದು ಮುಖ ಹೀಗಿರುತ್ತಲ್ಲ ಅಂತ ಹೇಳಿದ್ರು ಹಿಂದಿಗೆ ಅರ್ಥ ಆಗ್ಬೇಕು. ಶಬ್ದ ವ್ಯವಹಾರ ಬಂದಾಗ ಏನಾಯ್ತೀಗ? ಒನ್ ವರ್ಡ್ನಲ್ಲಿ ಅರ್ಥ ಆಗಿಬಿಡುತ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಅದು ಪ್ರಯೋಜನ ಉಂಟು. ಸಾಸ್ನಾದಿಮಾನ್ ಗೌಹೀತಿ ಜ್ಞಾನ ಲಕ್ಷಣೋ ಹಿ ಎಂ ಪಿಂಡಂ ಸಾಸ್ನಾದಿಮಂತಂ ಪಶ್ಯತಿ ತಮ್ ಗೋಶಬ್ದ ವಾಚ್ಯಂ ಪ್ರತ್ಯೇತಿ. ಯಾರೋ ಒಬ್ಬನು ಕೇಳಿದ್ರು ಗೋ ಹೇಗಿರುತ್ತೆ ಅಂತ ಕೇಳಿದ. ಗೋ ಅಂದ್ರೆ ಏನು ಅಂತ ಕೇಳಿದ. ಶಾಸ್ತಾದಿಮಾನ್ ಗೌಹು ಅಂತ ಕರೆದ. ಶಾಸ್ತಾದಿಮಾನ್ ಗೌಹು, ಶಾಸ್ತ ಅಂದ್ರೆ ಗಂಗೆದೊಗಲು ಅಂತಾರಲ್ಲ ಅದಕ್ಕೆ ಶಾಸ್ತ ಅಂತ ಕರೀತಾರೆ. ಅದೇ ಮೊದಲಾದದ್ದು ಅಂತ ಹೇಳಿದ್ರಿಂದ ಅದ್ರ ಜೊತೆಗೆ ಕೋಡು ಗೀಡು ಎಲ್ಲ ಇರಬೇಕು ಅದಕ್ಕೆ. ಅದಿದ್ದಾಗ ಏನನ್ಸತ್ತಾರೆ ಅದಕ್ಕಾಗ ಅದನ್ನು ಗೋವು ಅಂತ ಕರೀತಾರೆ. ಇಷ್ಟು ಕೇಳಿದ ಮೇಲೆ ಅವನಿಗೆ ಗೋ ಹುಡುಕೋದು ಕಷ್ಟ ಆಗೋದಿಲ್ಲ, ಅವನಿಗೆ ಸುಲಭ ಗೋ ಹುಡುಕ್ಬಿಡ್ತಾನೆ. ಅದಕ್ಕೆ ಶಾಸ್ತ ಇದೆಯಲ್ಲೋ ನೋಡ್ತಾರೆ. ಅದಿತ್ತು ಅಂದ್ರೆ ಅವ ಗೋ ಹೌದು, ಅದಿಲ್ಲ ಅಂದ್ರೆ ಏನರ್ಥ? ಗೋವಲ್ಲ ಅಂತ ಅರ್ಥ. ಈ ರೀತಿ ಜ್ಞಾನ ಬಂತವ್ರು. ಎಂ ಪಿಂಡಂ ಶಾಸ್ತ್ರ, ಪಿಂಡಂ ಅಂದ್ರೆ ಶರೀರ, ಯಾವುದೇ ಒಂದು ದೇಹವನ್ನ ಶಾಸ್ತ್ರಾದಿವಂತಂ ಪಶ್ಯತಿ, ಶಾಸ್ತ್ರಾದಿಗಳನ್ನು ಹೊಂದಿದ್ದಾಗಿ ಕಾಣ್ತಾನೋ ತಮ್ ಆ ದೇಹವನ್ನ ಆ ವಸ್ತುವನ್ನ ಗೋಶಬ್ದ ವಾಚ್ಯಂ ಪ್ರತ್ಯ, ಓ ಗೋ ಅಂದ್ರೆ ಇದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಯದಾತು ಅಯಂ ಗೌರಿತ್ಯುಪದೇಶಾದಿನ ವ್ಯುತ್ಪತ್ತಿ ತದಾಪಿ ವ್ಯಕ್ತಿ ವಿಶೇಷ ಇವನ ಸರ್ವತ್ರ ತತ್ರ ಉಪದೇಶಾದಿ ಅಭಾವ. ಯದಾತು ಅಯಂ ಗೌರಿತು ಇನ್ನೊಂದು ಸರ್ತಿ ಏನ್ ಮಾಡಿದ್ರು, ಇದು ಗೋ ಅಂತ ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟ. ಗೋ ಹುಡ್ಕೊಂಡು ಹೋಗಬೇಕಾಗಿತ್ತು, ಅದನ್ನು ಕೇಸ್ ಇದೇ ನೋಡಪ್ಪ ಗೋ ಅಂತ ತೋರಿಸ್ಬಿಟ್ಟ. ಅವಾಗ ಏನಾಯ್ತು, ತದಾಪಿ ವ್ಯಕ್ತಿ ವಿಶೇಷ ಇವನ ಸರ್ವತ್ರ, ಆಗ ಎಲ್ಲ ಕಡೆ ಬರೋದಿಲ್ಲ ಅದು, ಅವ್ರಿಗೆ ಡೆಫಿನೆಟ್ ಅರ್ಥ ಆಗಲಿಲ್ಲ. ಇದು ಗೋ ಅಂತ ಅಷ್ಟೇ ಅರ್ಥ ಆಯ್ತು ಅಷ್ಟೇ. ಆದರೆ ಇನ್ನೊಂದು ಗೋ ಕೊಟ್ಟ ಮತ್ತೆ ಹುಡುಕೋ ಭಾರಿ ಕಷ್ಟ ಅವನಿಗೆ. ಲಕ್ಷಣ ಹೇಳ್ಬಿಟ್ರೆ ಏನಾಗುತ್ತಾಗ, ಲಕ್ಷಣ ಹೇಳ್ಬಿಟ್ರೆ ಯಾವ ಬೇಕಾದ್ರೂ ಹುಡುಕ್ಬೋದು. ಅದನ್ನು ತೋರಿಸಿದಾಗ ಆಗ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಆದರೆ ಬೇರೆ ಪುಸ್ತಕ ಇಲ್ಲದೆ ನಿಲ್ಲಿಂದ ಪುಸ್ತಕ ತಂದುಬಿಡ್ತಾರೆ, ಅಕಸ್ಮಾತ್ ಮಿಸ್ಪ್ಲೇಸ್ ಮಾಡೇ ಸಿಗೋದಿಲ್ಲ ಅವನಿಗೆ. ಅದು ಯಾವ ಪುಸ್ತಕದ ಹೆಸರು ಹೇಳಿ ನಂಬರ್ ಕೊಟ್ಬಿಟ್ಟಾಗ ಏನಾಗುತ್ತೆ, ಎಲ್ಲಿದ್ರೂ ಸಿಗುತ್ತೆ. ಬರೀ ಜಾಗ ತೋರಿಸ್ಬಿಟ್ರೆ ಜಾಗ ಚೇಂಜ್ ಆಗ್ಬೋದು, ಆದರೆ ನಂಬರೇ ಕೊಟ್ಬಿಟ್ಟಾಗ ನಂಬರ್ ಚೇಂಜ್ ಆಗುತ್ತೆ. ಅದಕ್ಕೆ ಲಕ್ಷಣಗಳು ಯಾವಾಗಲೂ ಕೂಡ ಆ ಪರ್ಪಸ್ಗೋಸ್ಕರ ಹೇಳೋ ಲಕ್ಷಣಗಳು ಬೇರೆ. ಅಲ್ಲಿ ಯಾತಕ್ಕೆ ಶಾಲೋದಕ್ಕೆ ಕರ್ಕೊಂಬ ಅಂತ ಹೇಳಿದ ಅಂತ ಕೇಳಿದರೆ ಅಷ್ಟೇ ಸುಲಭ ಹುಡುಕೋದು ಅವನನ್ನು, ಅದಕ್ಕೆ ಹೇಳಿಬಿಟ್ಟು ಅಷ್ಟೇ. ಬಟ್ ಅದನ್ನೇನು ತಿಳ್ಕೊಬಾರ್ದು ಯಾವಾಗಲೂ ಕೂಡ ಲಕ್ಷ್ಯ ಅಡ್ರೆಸ್ ಬೇರೆ, ಶಾಲೋದು ಕೂಡ ಅಡ್ರೆಸ್ ಬರಲಿಕ್ಕಾಗಲ್ಲ. ಸೊ ಅವನಿಗೆ ಕನ್ವೆನ್ಷನಲ್ ಅಷ್ಟೇ ಇದು. ಎಂಥ ಲಕ್ಷಣ ಇದು? ಪೂರ್ತಿ ಲಕ್ಷಣ. ಅತಸ್ತತ್ರ ವ್ಯಕ್ತಿ ವಿಶೇಷ ಉತ್ಪನ್ನ ತದನ್ಯತ್ರಾಪಿ ಉತ್ಪುಚ್ಚು ತದ್ಧರ್ಮೇಶು ವ್ಯವಹಾರಾನಾಲೋಚ್ಯ ವಿಭಿಚಾರಿಡೋ ಅವ್ಯಾಪಕಾಂಶ ಪರಿಹೃತ್ಯ ಲಕ್ಷಣಭೂತಂ ಏಕಂ ಗೃಹೀತ್ವಾ ತದ್ವತ್ಸು ಗೋಶಬ್ದ ಸಂಬಂಧಂ ಗೃಹಾತಿ ಪ್ರಾಚೀನ ಪಕ್ಷೇ ಕೇವಲಂ ವ್ಯತಿರೇಕಿಣ ಅತ್ರ ಅನ್ವಯ ವ್ಯತಿರೇಕಿಣ ಇತಿ ವಿಶೇಷ. ಅಲ್ಲಿಗೆ ನಾಳೆಯಿಂದ ಅದನ್ನು ಸರಿಯಾಗಿ ಓದ್ಕೊಂಬರ್ಬೇಕು ಮನೆಯಲ್ಲಿ ಪೂರ್ತಿಯಾಗಿ. ಮೊದಲು ಪ್ರಶ್ನೆ ಕೇಳಿದ ಉತ್ತರ ಕೊಡ್ಬೇಕು ನಾಲ್ಕೈದು. ಲಕ್ಷ ಲಕ್ಷ ಆಗಲಿ ಏನು, ಎಲ್ಲಿ ಹೇಳಿದ್ದೆ ಯಾವುದು ಕೇಳೋದಿಲ್ಲ, ಹೇಳಿರೋದೇ. ಆದ್ದರಿಂದ ತಕ್ಷಣ ಉತ್ತರ ಕೊಟ್ಬಿಟ್ರೆ ಮುಂದಿನ ಅರ್ಥ ಆಗುತ್ತೆ. ಈ ರೀತಿ ಸ್ವಲ್ಪ ನಿಧಾನ ಇದೆ. ಆ ಅದು ಮುಂದೆ ಅದು ಗವಯ ಅಂದರೆ ಏನದು? ಕಾಡು ಹಸು ಅಷ್ಟೇ. ಕಾಡು ಹಸು ಹೇಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೊಂದು ಲಕ್ಷಣ ಹೇಳುತ್ತೆ. ಗೋ ಇದ್ದಾಗಿರುತ್ತೆ ಅಂತಲೇ ಅರ್ಥ ಆಗ್ಬಿಡುತ್ತೆ. ಅದು ಮುಂದಿನ ವಿಚಾರ. ಪಟ್ಟಿಗೆ ಲಕ್ಷಣ ಅರ್ಥ ಆಗ್ಬಿಡುತ್ತೆ. ನಾಳೆ ದಿವಸ ಸ್ವಲ್ಪ ಸ್ಲೋ ಆಗುತ್ತೆ ಆರಂಭದಲ್ಲಿ, ಆಮೇಲೆ ಫಾಸ್ಟ್ ಆಗುತ್ತೆ. ಅದು ಗಟ್ಟಿಯಾಗಿಬಿಟ್ರೆ ಫೌಂಡೇಶನ್ ಯಾವಾಗಲೂ ಸ್ವಲ್ಪ ಸ್ಲೋನೇ, ಆಮೇಲೆ ಮುಂದೆ ಸರಿ ಹೋಗುತ್ತೆ. ಯಾತಕ್ಕೆ ಬರೀತಾರೆ ಅಂತ ಕೇಳಿದರೆ ಹೇಳ್ತಾರೆ ಅವ್ರು, ಬಾಲಾನಾಂ ಬೋಧ ಸಿದ್ಧಯಿ. ಇದು ಸೀನಿಯರ್ಸಿಗೆ, ಅದು ಜೂನಿಯರ್ಸಿಗೆ, ಅದು ಬಿಗಿನರ್ಸಿಗೆ ಇದು ಇನ್ನೂ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ಇನ್ನೂ ಸ್ವಲ್ಪ ಸರಳವಾಗಿ ಬರೆಯೋದಕ್ಕೆ ಏನಂತ ಕರೀತಾರೆ? ಪ್ರಮಾಣ ಪದ್ಧತಿ. ಇದು ಪ್ರಮಾಣ ರಕ್ಷಣೆ ಟೀಕಾ, ಪ್ರಮಾಣ ಪದ್ಧತಿ. ಗುರಿ ಆ ಅರ್ಥ ತಗೋಬಾರ್ದಿಲ್ಲ, ಅದಕ್ಕೆ ಹೇಳ್ತಿರೋದು ಟೆಕ್ನಿಕಲ್ ವರ್ಲ್ಡ್. ಅದು ಅಲ್ಲಿ ಲಕ್ಷ್ಯ ಬೇರೆ, ಬಿಲ್ಲು ಮಾಡಬಿಡಬೇಕಾದ ಲಕ್ಷ್ಯ ಬೇರೆ. ಅಲ್ಲೂ ಕೂಡ ಲಕ್ಷ್ಯ ಶಬ್ದಕ್ಕೆ ಏನು ಬಂತು ಕೊನೆಗೆ ಮಧ್ಯೆ ಅಂತ, ಅದು ಕೂಡ ಏನಾಯ್ತು ಈ ಮಧ್ಯೆ? ಲಕ್ಷ್ಯ ನೋಡಿ, ಲಕ್ಷ್ಯ ಇರಲಿ ಅಂತ ಕೇಳಿದ. ಯಾವುದು ಲಕ್ಷ್ಯ ಇದೆ ಅದ್ರ ಕಡೆ ಗಮನ ಇರಲಿ ಅಂತ ಅರ್ಥ. ಫೈನಲಿ ಅದೇ ಅರ್ಥ ಅದು ಕೂಡ, ಗೊತ್ತಾಯ್ತಾ? ಟೆಕ್ನಿಕಲಿ ಇಲ್ಲಿ ಅರ್ಥ ಹೇಳಬೇಕಾದ್ರೆ ಯಾವುದು ಲಕ್ಷಣವನ್ನು ಹೇಳ್ತೇವೋ ಅದೇನಾಗಿರುತ್ತೆ? ಲಕ್ಷ್ಯ ಅಂತ ತಿಳ್ಕೊಂಡ್ರೆ ಆಯ್ತು. ಲಕ್ಷಣ ಯಾವುದಕ್ಕೆ ನಾವು ಹೇಳದೆ ಬಿಟ್ಟಿದ್ದೇವೆ ಅದೆಲ್ಲ ಯಾವುದಕ್ಕೆ ಸೇರಬೇಕದು? ಅಲಕ್ಷ್ಯ ಅಂತ ತಿಳ್ಕೊಂಡ್ರೆ ಸಾಕು. ಆ ವ್ಯಾಖ್ಯಾನ ಅಲ್ಲ, ಇನ್ನೊಂದು ಇಂಡಿಪೆಂಡೆಂಟ್ ವರ್ಕ್ ಅದು. ಪ್ರಮಾಣ ಲಕ್ಷಣ ಟೀಕಾ, ಇದಕ್ಕೆ ವ್ಯಾಖ್ಯಾನ ಯಾವುದು? ಇದೇ ಥರನೇ ಇದೆ. ಇಲ್ಲಿ ವಾಕ್ಯನೇ ಇಟ್ಟಿದ್ದಾರೆ, ಇಲ್ಲಿ ವಾಕ್ಯ ಇಟ್ಟಿದ್ದಾರೆ. ಪ್ರಮಾಣ ಚಂದ್ರಿಕಾ, ಹೌದು, ಪ್ರಮಾಣ ಚಂದ್ರಿಕಾ. ಅವ್ರು ಏನು ಮಾಡಿದ್ದಾರೆ, ಎಷ್ಟೋ ಇದನ್ನು ತೆಗೆದು ಎಷ್ಟು ಬೇಕು ಅಷ್ಟು ಮಾತ್ರ ಬಿಡಿಸ್ಕೊಂಡು ತೆಗೆದು ಹಾಕಿಬಿಟ್ಟಿದ್ದಾರೆ ಅಷ್ಟೇ. ಆದ್ದರಿಂದ ಇನ್ನೂ ಸುಲಭ ಓದೋರಿಗೆ. ಸಾಮಾನ್ಯವಾಗಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಶಾಸ್ತ್ರ ಓದಕ್ಕೆ ಹೊರಟಾಗ ಫಸ್ಟ್ ಯಾವ್ದು ಹೇಳ್ಕೊಡ್ತಾರೆ? ಪ್ರಮಾಣ ಚಂದ್ರಿಕಾ ಹೇಳ್ತಾರೆ, ಆಮೇಲೆ ಪ್ರಮಾಣ ಪದ್ಧತಿ ಹೇಳ್ತಾರೆ, ಆಮೇಲೆ ಪ್ರಮಾಣಷ್ಟು ಟೀಕಾ ಹೇಳ್ತಾರೆ. ಅಲ್ಲಿ ಫುಲ್ ಗ್ರಿಪ್ ಸಿಗುತ್ತೆ ಅಂತ ಅರ್ಥ. ಆದರೆ ಸ್ವರಮೂಲ ಗ್ರಂಥ ಪಾಠ ಆದ್ದರಿಂದ ಸೀದಾ ಇದಕ್ಕೆ ಬಂದಿರೋದಷ್ಟೆ. ಓ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವ ಸ್ಥಾನ ನಿರೋಧ ಲೀಲಯ.